ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಚಿದನುಗ್ರಹಂ ದಶಗ್ರೀವಚ್ಯುತಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾನಿದಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾರ್ಧಯೇ ನಮಃ. ಗುರುಮುಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಿಷ್ಠಂ ನಿತ್ಯನಿರ್ಧೂತಕಷ್ಟಂ ಭಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟತಾಂ ಕಷ್ಟಹತ್ರೋನ್ನಃ ವಿದ್ಯಾಮಾನ್ಯಾನ್ಮುನೀನ್ ನಮಃ. ವಾದಿರಾಜಬಲದ್ವಂದ್ವಾರ್ಯಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀಮ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಭವಂತೇವ ಶರಧೋಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಖ್ಯಂತಿಯಂ ಸೂರಯಃ ತೇಜೋವಾರಿಮೃತಾಮೃತಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಾಗವತದಲ್ಲಿ ಭಗವಂತನ ಪರಿಚಯ ಮಾಡಿಕೊಟ್ಟ ಮೇಲೆ ಜಗಕ್ಕೆಲ್ಲ ಸೂತ್ರನಾಗಿ ಜಗತ್ತನ್ನೆಲ್ಲ ಧಾರಣ ಮಾಡಿದವ ಇವನೇ ಅಂತ ಪರಿಚಯ ಮಾಡಿಕೊಟ್ಟ ಭಾಗವತ. ಆ ಭಗವಂತನನ್ನು ಪಡೆಯಲಿಕ್ಕಾಗಿ ನಮಗೆ ಬೇಕಾಗಿರತಕ್ಕಂಥ ಉಪಾಯವನ್ನು ಹೇಳಿಕೊಡ್ತಾ ಇದೆ. ಭಗವಂತನ ಒಲಿಸಿಕೊಳ್ಳುವ ಉಪಾಯ ಹೇಳಿಕೊಡ್ತಾ ಇದೆ. ಆ ಉಪಾಯವನ್ನೇ ಧರ್ಮ ಅಂತ ಕರೆದು ಭಾಗವತ ಧರ್ಮ, ಭಾಗವತ ಧರ್ಮಗಳು ಅಂತ ಹೇಳ್ತಾರಲ್ವ. ಭಾಗವತ ಧರ್ಮಗಳು ಅಂದ್ರೆ ಇನ್ನೇನೂ ಅಲ್ಲ, ಭಗವಂತನನ್ನ ಒಲಿಸಿಕೊಳ್ಳಲಿಕ್ಕೆ ಬೇಕಾದ ಉಪಾಯಗಳು. ಅದರಲ್ಲಿ ಪ್ರಧಾನವಾದ ಭಾಗವತ ಧರ್ಮ ಯಾವುದು ಅಂದ್ರೆ ಶ್ರೀಹರಿಯಲ್ಲಿ ಕಪಟರಹಿತವಾದ ಭಕ್ತಿಯನ್ನು ಮಾಡುವುದೇ ನಿಜವಾದ ಭಾಗವತ ಧರ್ಮ. ಧರ್ಮ ಪ್ರೋಜ್ಜಿತ ಕೈತವ, ಯಾವುದೇ ರೀತಿಯಾದ ಕಪಟ ಇಲ್ಲದೆ ಇರುವಂಥ, ಕಪಟತನ ಇಲ್ಲದೆ ಇರುವಂಥ ಭಕ್ತಿ ದೇವರಲ್ಲಿ ಹೇಗೆ ಮಾಡಬೇಕು ಎಂಬುದನ್ನ ಭಾಗವತ ಹೇಳಿಕೊಡತಾ ಇದೆ. ಇದು ಎಂಥ ಅಂದರೆ ಪರಮಃ ಶ್ರೇಷ್ಠವಾದಂಥ ಭಕ್ತಿ. ಅದೇನು ಶ್ರೇಷ್ಠ ಅಂದರೆ ಎಲ್ಲರ ಮೇಲೆ, ದೇವತೆಗಳ ಮೇಲೆ ಎಷ್ಟು ಭಕ್ತಿ ಇರುತ್ತೋ, ವಾಯುದೇವರ ಮೇಲೆ ಎಷ್ಟು ಭಕ್ತಿ ಇರುತ್ತೋ, ಲಕ್ಷ್ಮೀದೇವಿ ಮೇಲೆ ಎಷ್ಟು ಭಕ್ತಿ ಇರುತ್ತೋ ಅದಕ್ಕಿಂತ ಜಾಸ್ತಿ. ಅಥವಾ ನಮ್ಮ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಭಕ್ತಿ ಅಂದರೆ ಏನು ಅದರ ಪರಿಚಯ ಮಾಡಿಕೊಡ್ತಾರೆ. ಸ್ವ ಆತ್ಮ ಆತ್ಮೀಯ ವಸ್ತುಭ್ಯೋಪಿ ಅನಂತ ಗುಣಾಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ. ಅಂದರೆ ನಮಗೆ ಸಾಮಾನ್ಯ ನಮ್ಮ ಸುತ್ತ ಇರುವ ವಸ್ತುಗಳು ಬಹಳ ಪ್ರೀತಿಕರ. ನಮ್ಮ ಮನೆಯಲ್ಲಿರುವ ವಸ್ತುಗಳು, ನಮಗೆ ಸಂಬಂಧಪಟ್ಟ ವಸ್ತುಗಳನ್ನ ಯಾರಿಗೂ ಕೊಡಲಿಕ್ಕೆ ಇಷ್ಟ ಇರಲ್ಲ. ಹಾಗೆ ಅದಾದ ಮೇಲೆ ನಮ್ಮ ಸುತ್ತ ಇರುವ ವ್ಯಕ್ತಿಗಳಂದ್ರೆ ಅಭಿಮಾನ ನಮ್ಮವರು ಅಂತ, ಅದರಲ್ಲೂ ನಮ್ಮ ಮೇಲೆ ನಮಗೆ ಅಭಿಮಾನ. ಇದು ಇಷ್ಟದವರೆಗಿರುತ್ತೆ. ಹೇಳುತ್ತಾರೆ ವಸ್ತುಗಳಕ್ಕಿಂತಲೂ ನಮ್ಮವರ ಮೇಲಕ್ಕಿಂತಲೂ ನಮ್ಮ ಮೇಲಕ್ಕಿಂತಲೂ ನಾವು ಅಭಿಮಾನ ಏನಿಟ್ಟಿದ್ದೇವೆ ಅದಕ್ಕಿಂತ ಜಾಸ್ತಿಯಾದ ಅಭಿಮಾನ ಶ್ರೀಹರಿಯಲ್ಲಿಡಬೇಕು. ಅದಕ್ಕೆ ಪರಮ ಸರಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಇದು ಯಾರಿಗೆ ಅರ್ಥ ಆಗುತ್ತೆ ಅಂತ ನಿಮ್ಮ ಉದ್ದೇಶ ಅದೇನದು? ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗ್ಬೇಕಲ್ಲ. ಆಗಲ್ಲ. ಯಾಕೆ ಅಂದರೆ ಈ ಭಾಗವತವನ್ನ ಒಂದು ಶಬ್ದದಿಂದ ಕರೀತಾರೆ. ಏನದು ಅಂದ್ರೆ ರಹಸ್ಯ. ಇದನ್ನ ರಹಸ್ಯ ಅಂತ ಕರೀತಾರೆ. ಅಲ್ಲ, ರಹಸ್ಯ ಅಂತ ಹೇಳಕ ಮೈಕ್ ಮುಂದೆ ಹೇಳುತ್ತೀರಲ್ರಿ. ಅಂದರೆ ರಹಸ್ಯ ಶಬ್ದಕ್ಕರ್ಥ ಮೈಕ್ ಮುಂದೆ ಕೂತು ಹೇಳಿದ್ರು ಯಾರ ತಲೆಗೆ ಹೋಗಬೇಕೋ ಅವರಿಗೆ ಮಾತ್ರ ಹೋಗುತ್ತೆ, ಯಾರಿಗಿಲ್ಲವೋ ಅವರು ಕೇಳಿ ಚಲ್ಲಿ ಹೋಗಿಬಿಡುತ್ತಾರೆ, ಯೋಗ್ಯರಾದವರಿಗೆ ಮಾತ್ರ ತಲೆಗೆ ಹೋಗುತ್ತೆ. ಅದಕ್ಕೆ ಇದನ್ನ ರಹಸ್ಯ ಅಂತ ಕರೆಯುತ್ತ. ಅಂದ್ರೆ ಅದನ್ನು ಅರ್ಥ ಮಾಡಿಸಬೇಕಾದವ ಸ್ವಾಮಿ ಒಳಗ್ ಕೂತಿರ್ತಾನಲ್ಲ, ಯಾರಿಗೆ ಅರ್ಥ ಮಾಡಿಸಬೇಕೋ ಅವರಿಗೆ ಮಾಡಿಸ್ತಾನೆ, ಯಾರಿಗೆ ಬೇಡವೋ ಅಲ್ಲೇ ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ಅದರಿಂದ ಬೇಡದವರಿಗೆಲ್ಲ ಭಾಗವತ ಹೋಗುತ್ತೆ ಎಂಬ ಹೆದರಿಕೆ ಇಲ್ಲ. ಯಾಕೆ? ನಮ್ಮವರೇ ಕೂತಿದ್ದಾರೆ. ಆದ್ದರಿಂದ ಶ್ರೀಹರಿ ವಾಯು ಗುರುಗಳು ನಿರಮತ್ಸರಾಣಾಂ ಸತಾಂ ವೇದ್ಯಂ. ಈ ಭಾಗವತ ತಿಳ್ಕೊಳ್ಳಕ್ಕೆ ಮೇನ್ ಕ್ವಾಲಿಫಿಕೇಶನ್ ಏನಿರಬೇಕು? ನಿರಮತ್ಸರರಾಗಿರಬೇಕಂತೆ. ಮಾತ್ಸರ್ಯ ಇರಬಾರದು ನಮ್ಮಲ್ಲಿ. ಮಾತ್ಸರ್ಯ ಅಂದ್ರೆ ಏನು ನಿಮ್ಗೆ ಗೊತ್ತಿದೆಯಾ? ಮಾತ್ಸರ್ಯ ಪಡಬೇಡಿ, ಮಾತ್ಸರ್ಯ ಪಡಬೇಡಿ ಅಂತ ಹೇಳ್ತಾರೆ. ಸಾಮಾನ್ಯ ನಾವು ತಿಳ್ಕೊಂಡದ್ದು ಹೊಟ್ಟೆ ಕಿಚ್ಚು ಅಲ್ವಾ, ಹೊಟ್ಟೆ ಕಿಚ್ಚು ಪಡೋದೇ ಮಾತ್ಸರ್ಯ ಅಲ್ಲ. ಹೊಟ್ಟೆ ಕಿಚ್ಚಿಗೆ ಸಂಸ್ಕೃತದಲ್ಲಿ ಇನ್ನೊಂದು ಶಬ್ದ ಅಸೂಯ. ಅಸೂಯ ಅಂದ್ರೆ ಹೊಟ್ಟೆ ಕಿಚ್ಚು. ಮತ್ತೆ ಮಾತ್ಸರ್ಯ ಅಂದ್ರೆ ಏನು? ಅದನ್ನ ರಾಘವೇಂದ್ರ ಸ್ವಾಮಿಗಳು ಬಹಳ ಚೆನ್ನಾಗಿ ಬರೀತಾರೆ ಗೀತಾ ವಿವೃತಿಯಲ್ಲಿ. ಮಾತ್ಸರ್ಯ ಅಂದರೆ ನಮ್ಮ ಸುತ್ತೂ ಇರುವ ವ್ಯಕ್ತಿಗಳು ಪದಾರ್ಥಗಳು ನಮ್ಮ ಅಧೀನ ಆಗ್ಲೇಬೇಕೆಂಬ ಹಠ, ನನ್ನ ಕಂಟ್ರೋಲ್ಗೆ ಬರಬೇಕೆಂಬ ಹಠ ಏನಿದೆಯಲ್ಲ ಆ ಥಾಟ್ ಪ್ರಾಸೆಸ್, ಅದನ್ನು ಮಾತ್ಸರ್ಯ ಅಂತಾರೆ. ನಮ್ಮ ಕಣ್ಣಿಗೆ ಕಾಣಿಸಿದ್ದೆಲ್ಲ ನನ್ನ ಕಂಟ್ರೋಲ್ಗೆ ಬರಬೇಕು, ಐ ಶುಡ್ ಕಂಟ್ರೋಲ್ ಎವರಿಬಡಿ ಅಲ್ವಾ. ಇದು ಇರುತ್ತೆ ಸಾಮಾನ್ಯವಾಗಿ, ಏನು ನೋಡಿದ್ರು ನಂದಾಗಬೇಕು ನಂದಾಗಬೇಕು, ಇದು ಮಾತ್ಸರ್ಯ ಅಂದ್ರೆ. ಅದಿರಬಾರದು. ಯಾಕಿರಬಾರದು ಅಂದ್ರೆ ಎಲ್ಲವೂ ಒಬ್ಬನದ್ದು ಆಲ್ರೆಡಿ ಆಗಿದೆ. ಯಾರದು? ಭಗವಂತನದ್ದೇ ಎಲ್ಲ. ನಮ್ಮದು ಅಂತ ಮಾಡಿಕೊಳ್ಳಿಕ್ಕೆ ನಮ್ಮಲ್ಲಿ ಕೆಪ್ಯಾಸಿಟಿ ಇಲ್ಲ. ಕೆಪ್ಯಾಸಿಟಿ ಇಲ್ಲದಿದ್ದ ಕಾಲಕ್ಕೆ ಅದು ಇನ್ನೊಬ್ಬ ವ್ಯಕ್ತಿಯ ಅಧೀನ ಮೊದಲೇ ಆದ ಕಾಲಕ್ಕೆ, ಅದನ್ನು ನಮ್ಮ ಅಧೀನ ಮಾಡಿಕೊಳ್ಳಿಕ್ಕೆ ಶಕ್ತಿ ಇಲ್ಲದ ಕಾಲಕ್ಕೆ ಬಯಸೋದು ತಪ್ಪಾಗುತ್ತೆ. ಅದನ್ನೇ ಮಾತ್ಸರ್ಯ ಅಂದ್ರು. ಒಟ್ಟಾರೆ ಈ ಜಗತ್ತೆಲ್ಲ ದೇವರ ಅಧೀನ, ನಾನೂ ದೇವರ ಅಧೀನ ಎಂಬ ಎಚ್ಚರವಿಲ್ಲದೆ ಎಲ್ಲ ನನ್ನ ಅಧೀನ ಆಗಬೇಕು ಎಂಬ ತಪ್ಪು ತಿಳುವಳಿಕೆ ಮಾತ್ಸರ್ಯ. ಅಂಥ ಮಾತ್ಸರ್ಯ ಇಲ್ಲದವರು ಭಾಗವತ ಕೇಳಬಹುದು ಇಲ್ಲರಿ? ನಮ್ಗದೇ ತಲೆಯಲ್ಲಿ ತುಂಬಿದೆ, ಏನ್ ಮಾಡೋಣ? ಕಳ್ಕೋಬೇಕಂತ ಅದ್ರ ಮನೆಗೆ ಮನಸ್ಸಿಗೆ ಬಂದಿದೆಯಾ? ಆ ಮಾತ್ಸರ್ಯ ಕಳ್ಕೋಬೇಕಾ? ಭಾಗವತ ಕೇಳಿ. ನಿರ್ಮತ್ಸರಾಣ ಸತಾಂ ವೇದ್ಯಂ. ಸಜ್ಜನರಾದವರು ಮಾತ್ರ ಈ ಭಾಗವತವನ್ನು ತಿಳಿಯಲಿಕ್ಕೆ ಸಾಧ್ಯ. ಮನಸ್ಸಿನಲ್ಲಿ ದುಷ್ಟವಾದ ಭಾವನೆಗಳು ಇದ್ದರೆ ಇದು ಏರಲ್ಲ ಅವರಿಗೆ. ಅಷ್ಟೇ ಅಲ್ಲ, ವಾಸ್ತವಂ ಅತ್ರ ವಸ್ತು ಶುಭದಂ ತಾಪತ್ರಯೋನ್ಮೂಲನಂ. ಈ ಭಾಗವತದಲ್ಲಿ ಯಾರನ್ನ ಕುರಿತು ಹೇಳ್ತಾ ಇದ್ದೀರಾ, ಯಾರನ್ನ ವಶ ಮಾಡಿಕೊಳ್ಳಿಕ್ಕೆ ಉಪಾಯ ಹೇಳಿಕೊಡ್ತೀರಾ ಅಂದರೆ ವಸ್ತು. ವಸ್ತು ಅಂದರೆ ಭಗವಂತ, ಅವನ ಕುರಿತು ಹೇಳ್ತಾ ಇದ್ದೀವಿ. ವಸ್ತು ಅಂತ ಯಾಕೆ ಕರೆದ್ರೆ ಅವನನ್ನ ಅಂದರೆ ವಸತೀತಿ ವಸ್ತು, ವಾಸಯತೀತಿ ವಸ್ತು. ತಾನು ಇರ್ತಾನೆ, ಸರ್ವತ್ರ ವ್ಯಾಪ್ತನಾಗಿರ್ತಾನೆ, ಅದಕ್ಕೆ ದೇವರನ್ನ ವಸ್ತು ಅಂತ ಕರೆದ್ರು. ಹಾಗೆ ಎಲ್ಲರನ್ನ ಇರುವಂತೆ ಮಾಡುತ್ತಾನೆ. He gives existence to everybody, everything. ಎಲ್ಲರಿಗೂ ಕೂಡ ಅವರಿಗೆ ಅಸ್ತಿತ್ವ ಕೊಡುತ್ತಾನೆ. ಅದರಿಂದ ಅವನನ್ನ ವಸ್ತು. ಎಂಥ ವಸ್ತು? ಇವತ್ತಿರ್ತಾನೆ ನಾಳೆ ಹೋಗ್ತಾನೆ ಅಂತಲ್ಲ, ವಾಸ್ತವಂ ಯಾವಾಗ್ಲೂ ಇರ್ತಾನೆ. ತನ್ನ ನಂಬಿದವರನ್ನ ಚೆನ್ನಾಗಿ ಯಾವಾಗ್ಲೂ ಇಟ್ಟಿರ್ತಾನೆ ಅಂಥ ವಸ್ತು. ತಪತ್ರಯೋನ್ಮೂಲನಂ ಶಿವದಂ ಇಲ್ಲಿ ಹೇಳುತ್ತಾರೆ. ಇವ ಶಿವದಂ, ಶಿವ ಅಂದ್ರೆ ಮಂಗಲ, ಮಂಗಲವನ್ನ ಕೊಡ್ತಾರೆ. ಮಂಗಲ ಅಂದ್ರೆ ಏನು ಗೊತ್ತಿಲ್ಲ, ಹೇಳ್ತಾರೆ ಮಂ ಅಂದ್ರೆ ಪಾಪ, ಗ ಅಂತ ಹೇಳಿದರೆ ಅದನ್ನ ತೆಗೆದು ಬಿಡುತ್ತೆ. ಪಾಪವನ್ನ ತೆಗೆಯುವಂತ ಅದ್ಭುತ ತಾಕತ್ತು ಭಗವಂತನದ್ದು, ಪಾಪವನ್ನ ತೆಗೆದು ಬಿಡುತ್ತಾನೆ. ಆದ್ದರಿಂದ ಭಗವಂತನಿಗೆ ಮಂಗಲ ಅಂತ ಹೆಸರು. ಮಂಗಲಂ ಅಥವಾ ಶಿವದಂ ತಾಪತ್ರಯ ಉನ್ಮೂಲನ, ಮೂರು ವಿಧವಾದ ತಾಪಗಳು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ ಮೂರು ತಾಪಗಳನ್ನ ಭಗವಂತ ಪರಿಹಾರ ಮಾಡುತ್ತಾನೆ. ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈಹಿ ಈಶ್ವರ ಸದ್ಯೋ ಹೃದಯ ಅವರುದ್ಧತೆ ಅತ್ರ ಕೃತಿಭಿ ಶುಶ್ರೋಷಭಿ ತಕ್ಷಣ. ಇಲ್ಲಿ ಶ್ರೀಮದ್ ಭಾಗವತ ಯಾರು ಮಾಡಿದ್ದದನ್ನ ಮಹಾಮುನಿಕೃತೆ. ಮುನಿ ಅಂದ್ರೆ ಯಾರು ಅಂದ್ರೆ ಮನನಶೀಲ ಮುನಿ, ಯಾರು ಸದಾ ಮನನಶೀಲರಾಗಿರ್ತಾರೋ ಅವರ ಮುನಿಗಳು ಒಂದು. ಅಂಥ ಮುನಿಗಳ ಗುಂಪಿಗೆ ನಾಯಕರು ಯಾರು? ವೇದವ್ಯಾಸರು, ಮಹಾಮುನಿಗಳು. ಅಂಥ ಮಹಾಮುನಿಗಳಾದ ಭಗವತ್ ಸ್ವರೂಪವಾದ ಯಾರು? ವೇದವ್ಯಾಸರು ಮಾಡಿರುವಂಥ ಈ ಭಾಗವತದಲ್ಲಿ ಆ ಭಗವಂತನ ಕುರಿತು ಹೇಳಿದ್ದಾರೆ. ಅದನ್ನು ಯಾರು ಕೇಳುತ್ತಾರೋ, ಯಾರು ಹೇಳುತ್ತಾರೋ, ಯಾರು ಕೃತಿಭಿ ಅನುಷ್ಠಾನಕ್ಕೆ ಇಡುತ್ತಾರೋ, ಹೇಳಿದ್ದನ್ನು ಹೇಳಿದಂತೆ ಅನುಷ್ಠಾನಕ್ಕೆ ತರ್ತಾರೋ ಅವರಿಗೆ ಕಿಂಬಾ ಪರೈಹಿ, ಏನು ಬರುತ್ತೆ ಅವರಿಗೆ ಅಂದ್ರೆ ಅದು ಬರುತ್ತೆ ಇದು ಬರುತ್ತೆ ಅಂತ ಸುಮ್ಮನೆ ಅವೆಲ್ಲ ಯಾಕೆ ಹೇಳಬೇಕು? ಅಪರೈಹಿ ಕಿಂ, ಧಾನ್ಯ ಬೆಳೆಸಿದಾಗ ಅಕ್ಕಿಯ ಜೊತೆ ಜೊಳ್ಳು ಬಂದೇ ಬರಬೇಕು, ಹೌದಾನೆ? ಯಾರು ಕೂಡ ಜೊಳ್ಳಿಗಾಗಿ ಧಾನ್ಯವನ್ನ ಬೆಳೆಸೋದಿಲ್ಲ, ಅಕ್ಕಿಗಾಗಿ ಬೆಳೆಸೋದು, ಜೊಳ್ಳು ತಾನಾಗಿ ಬರುತ್ತೆ. ಹಾಗೆ ಭಗವಂತನ ಪ್ರೀತಿಗಾಗಿ ಪ್ರಯತ್ನ ಪಟ್ಟರೆ ನಾನಾ ರೀತಿಯಾದ ಲೌಕಿಕ ಸಂಪತ್ತು ಜೊಳ್ಳು ತಾನಾಗೆ ಬರುತ್ತಯ್ಯ. ಆ ಜೊಳ್ಳು ಬರುತ್ತೆ ಅಪರೈಹಿ, ಜೊಳ್ಳು ಬರುತ್ತೆ ಅಂತ ಹೇಳಬೇಕಾ? ಪ್ರಧಾನವಾಗಿ ಬರುತ್ತೆ ಯಾವುದು? ಈಶ್ವರ ಸದ್ಯೋ ಹೃದಯ ಅವರುದ್ಧತೆತ್ರ ಕೃತಿಭಿ, ಭಗವಂತನೇ ಆ ಹೇಳುವವರ ಕೇಳುವವರ ಹೃದಯದಲ್ಲಿ ತಾನೇ ನಿಂತು ಬಿಡ್ತಾನಂತೆ. ತತ್ಕ್ಷಣ ಆ ಕ್ಷಣದಲ್ಲೇ ಬಂದು ನಿಂತು ಬಿಡ್ತಾನೆ. ಹೌದಾ? ಮತ್ತೆ ನಾವು ಇಷ್ಟು ಕಾಲ ಭಾಗವತ ಕೇಳ್ತಾ ಇದ್ದೀವಿ, ಎಲ್ಲಿ ನಿಂತಿಲ್ಲಲ್ಲ ಅಂತ ಪ್ರಶ್ನೆ ಬಂದರೆ ಕೇಳೋ ರೀತಿ ಕೇಳಿಲ್ಲ. ಕೇಳೋ ರೀತಿ ಕೇಳಿದ್ರೆ ಸ್ವಾಮಿ ಬಂದು ನಿಲ್ತಿದ್ದ. ನಾವು ಕೇಳೋದೆಲ್ಲ ಬರೇ ಕಥಾ, ಅವ ಬಂದ ತಿಂದ ಹೋದ ಇದೇ ಕೇಳುತ್ತಾ ಇದ್ರೆ ದೇವ ಬಂದು ಹೋಗಿಬಿಡುತ್ತಾನೆ. ಹಾಗಲ್ಲದೆ ಹತ್ತವತಾರದ ಕಥೆಯನ್ನ ಬಿಂಬನಲ್ಲಿ ಸಮನ್ವಯ, ಹೇ ಸ್ವಾಮಿ ನೀನೇ ಆ ರಾಮ, ಆ ರಾಮನೇ ನನ್ನ ಹೃದಯದಲ್ಲಿದ್ದಾನೆ ಎಂಬ ಚಿಂತನ ಪೂರ್ವಕವಾಗಿ ಭಾಗವತವನ್ನು ಕೇಳಿದ್ದೇ ಆದರೆ ಹೃದಯದಲ್ಲಿ ಭಗವಂತ ಸ್ಥಿರವಾಗಿ ನಿಂತು ಬಿಡುತ್ತಾನೆ. ಮುಂದೆ ಹೇಳುತ್ತಾರೆ ಈ ಭಾಗವತವೆಂಬುದು ದೊಡ್ಡ ಫಲ. ನಿಗಮ ಕಲ್ಪ ತರೋಹ ಗಲಿತಂ ಫಲಂ ಶುಕಮುಖಾತ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಇದು ನಿಗಮ, ವೇದಗಳು, ವೇದಗಳಿಗೆ ನಿಗಮಗಳು ಅಂತ ಹೆಸರು. ನಿಗಮ ಅಂತ ಯಾಕೆ ಹೆಸರು? ನಿಶೇಷತಃ ಗಮಯಂತೀತಿ ನಿಗಮಾಹ, ಭಗವಂತನನ್ನ ಚೆನ್ನಾಗಿ ತಿಳಿಸಿಕೊಡುತ್ತೆ. ಚೆನ್ನಾಗಿ ತಿಳಿಸಿಕೊಡೋದು ಅಂದ್ರೆ ಏನು ಅಂತ ಮತ್ತೆ ಕೇಳಿ. ದೇವರೆಷ್ಟೆಲ್ಲ ಇದ್ದಾನೋ ಅದೆಲ್ಲ ತಿಳಿಸಿಕೊಡುತ್ತಾ ವೇದ ಅಂದ್ರೆ ಇಲ್ಲ, ದೇವರಲ್ಲಿ ಚೂರನ್ನೇ ತಿಳಿಸಿಕೊಡುತ್ತೆ. ಮತ್ತೆ ನಿಶೇಷತಃ ಪೂರ್ಣವಾಗಿ ತಿಳಿಸಿಕೊಡುತ್ತೆ ಅಂತ ಹೇಳ್ತೀರಲ್ಲ, ಇಲ್ಲ, ವೇದಗಳ ಕೈಯಲ್ಲಿ ಎಷ್ಟೆಲ್ಲ ತಿಳಿಸಿಕೊಳ್ಳಿಕ್ಕಾಗುತ್ತೋ ಅಷ್ಟೆಲ್ಲ ತಿಳಿಸಿಕೊಡುತ್ತೆ ಅಷ್ಟೇ ಹೊರತು ದೇವರ ಕುರಿತು ಎಲ್ಲ ತಿಳಿಸಿಕೊಡ್ಬಿಡುತ್ತೆ ಅಂತ ಹೇಳಲಿಲ್ಲ. ಅದಕ್ಕೆ ವೇದವೇ ಹೇಳುತ್ತೆ, ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮಾತುಗಳು ಭಗವಂತನನ್ನ ಸೇರಲಿಕ್ಕೆ ಹೋಗಿ ಸ್ವಲ್ಪ ದೂರ ಮಾತ್ರ ಹೋಗಿ ಹಿಂತಿರುಗಿ ಬರುತ್ತಂತೆ. ಪೂರ್ಣವಾಗಿ ಭಗವಂತನನ್ನ ತಿಳಿಸಿಕೊಡ್ಲಿಕ್ಕೆ ಮಾತುಗಳಿಗೆ ಆಗಲ್ಲ. ಹೇಳ್ತಾರೆ, ನಮ್ಮ ಅನುಭವ ನೋಡಿ. ಸಾಮಾನ್ಯವಾಗಿ ನಿಮ್ಮ ಮುಂದೆ ಬೆಲ್ಲ ಇಟ್ಟರೆ ಬಾಯಲ್ಲಿ ಹಾಕೊಂಡ್ರೆ ಹೇಗಿರುತ್ತೆ? ಸಿಹಿ. ಸಕ್ಕರೆ ಸಿಹಿ, ಜೇನು ಸಿಹಿ, ಹೌದ್ ತಾನೆ? ಬಾಳೆಹಣ್ಣು ಸಿಹಿ, ಯಾಕೆ ಕೇಳ್ತೀರಾ? ಹೌದು, ಎಲ್ಲ ಸಿಹಿಯೇ. ಅದು ಎಲ್ಲ ಒಂದೇ ಸಿಹಿಯಾ? ಅಲ್ಲ, ಹೌದಲ್ವೇ? ಸಿಹಿ 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 ಅಂತ ಬಾಯಿಯಿಂದ ಹೇಳ್ತೀರಾ, ಆ ಸಿಹಿ ಬೇರೆ ಅಂತಲೂ ಬಾಯಿಯಿಂದ ಹೇಳ್ತೀರಾ. ಆ ಬೇರೆ ಹೇಗೆ ಹೇಳ್ತೀರಾ? ಆ ಬೇರೆ ಬೇರೆ ಸಿಹಿಯನ್ನ ಬಾಯಿಯಿಂದ ಹೇಳಲಿಕ್ಕಾಗತ್ತಾ? ಆಹಾ, ನಿಂತು ಬಿಡುತ್ತೆ. ಸಿಹಿಯನ್ನ ಕುರಿತು ಹೇಳುವಾಗಲೇನೆ ಮಾತು ಬರೀ ಸಿಹಿ ಅಂತ ತಿಳಿಸಿ ನಿಂತಿತು. ಎಂಥ ಸಿಹಿ ಅಂತ ಹೇಳಲಿಕ್ಕಾಗ್ತಾ ಇಲ್ಲ ಮಾತಿಗೆ, ಹೌದ್ ತಾನೆ? ಸಿಹಿಯನ್ನ ಕುರಿತು ಹೇಳಲಾರದ ಮಾತು ದೇವರ ಕುರಿತು ಹೇಳುತ್ತಾ? ದೇವರ ಕುರಿತು ಚೂರೇ ಹೇಳಿ ನಿಂತು ಹೋಗುತ್ತೆ. ಮತ್ತೆ ಈ ನೋಡಿ, ನನಗನುಭವ ಬಂದಿದೆ ಎಲ್ಲ ಸಿಹಿ ಭೇದ ಅಂತ. ನಾನು ಆ ಎಲ್ಲ ಸಿಹಿಯನ್ನ ಕುರಿತು ಇದು ಬೇರೆ ಅದು ಬೇರೆ ಒಂದು ಗಂಟೆ ಲೆಕ್ಚರ್ ಕೊಟ್ಟರೆ ನಿಮ್ಗೆ ಅರ್ಥ ಆಗತ್ತಾ? ಸುಮ್ಮನೆ ಇರ್ತೀರಾ, ನಿಮಗೆ ಅರ್ಥವೂ ಆಗಲ್ಲ. ನಾನೇನ್ ಮಾಡಬೇಕು? ಎಲ್ಲ ಕೊಟ್ಟು ಬಾಯಲ್ಲಿ ಹಾಕೊಳ್ಳಿ ಅಂದ್ರೆ, ಮತ್ತು ನಾನು ಕೇಳಿದ್ರೆ ನೀವೇ ಹೇಳ್ತೀರಾ ಬೇರೆ 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 ಅಂತ. ನಾನೇನು ಹೇಳಲಿಲ್ಲ, ಬಾಯಲ್ಲಿ ಹಾಕೊಂಡು ಕೊಳ್ಳೆ, ನಿಮಗೆ ಗೊತ್ತಾಯಿತು. ಮತ್ತು ನಿಮ್ಮನ್ನ ಕೇಳಿದ್ರೆ ಹೇಗೆ ಬೇರೆ ಗೊತ್ತಿಲ್ಲ, ಹೇಳಲಿಕ್ಕೆ ಗೊತ್ತಿಲ್ಲ, ಒಳಗೆ ಗೊತ್ತಾಯಿತು. ಅಂದರೆ ಅನುಭವದಿಂದ ಗೊತ್ತಾಗ್ತಾ ಬರ್ತಾ ಇದೆ. ಅದಕ್ಕೆ ಭಗವಂತ ಮಾತಿಗೆ ಪೂರ್ಣ ಎಟಕಲ್ಲ, ಅನುಭವಕ್ಕೆ ತಾನು ಸಂಕಲ್ಪ ಮಾಡಿಕೊಂಡರೆ ಮಾತ್ರ ಎಟುಕುವಂಥವ ಅಂತ ಸ್ವಾಮಿ. ನಿಗಮ ವೇದಗಳೆಂಬ ವೃಕ್ಷ ಕಲ್ಪತರು, ಆ ಕಲ್ಪತರುವಿಗೆ ಗಲಿತಂ ಫಲಂ, ಒಳ್ಳೆ ವಿಶೇಷವಾಗಿ ಹಣ್ಣಾಗಿದೆ. ಹಣ್ಣಿದೆ ಅಲ್ಲ, ಹಣ್ಣು ಅಂದ್ರೆ ಹಣ್ಣಾಗಿದ್ರೆ ತಾನೆ ಹಣ್ಣು ಅಂದಂಬುದು ಇಲ್ಲ. ಬೆಂಗಳೂರಲ್ಲಿ ಕೆಮಿಕಲ್ ಹಾಕುವ ಹಣ್ಣು ಮಾಡ್ತಾರಲ್ವಾ, ಅದನ್ನ ಬಣ್ಣ ತಂದು ಬಿಡ್ತಾರೆ. ಆ ಮಾವಿನ ಹಣ್ಣನ್ನ ಬಾಯಿಲಿಟ್ಕೊಂಡ್ರೆ ಸಿಹಿ ಅಲ್ಲ, ಹುಳಿ ಮಾವಿನಕಾಯಿ ಅಂತಿರುತ್ತೆ, ಮೇಲ್ನೋಟಕ್ಕೆ ಹಳದಿ ಬಣ್ಣ ಬಂದಿರುತ್ತೆ. ಅಂತ ಹಣ್ಣು ನಮಗೆ ಹಣ್ಣಾಗಿ ತೋರಬಹುದು, ಗಿಳಿ ಅದನ್ನ ಮುಟ್ಟಲ್ಲ. ನೀವು ಯಾವ ಕೆಮಿಕಲ್ ಹಾಕಿ ಹಣ್ಣು ಮಾಡಿಟ್ರು ಕೂಡ ಗಿಳಿ ಬರಲ್ಲ, ಅದರ ಮೂಸಿ ನೋಡಲ್ಲ. ಗಿಡದಲ್ಲಿ ತಾನಾಗಿ ಹಣ್ಣಾದರೆ ಅದರ ವಾಸನೆ ಚೆನ್ನಾಗಿ ಬರ್ತಾ ಇರುತ್ತೆ. ಆ ವಾಸನೆ ಆ ರಸದ ಲಕ್ಷಣಕ್ಕೆ ಗಿಳಿ ಆಕರ್ಷಕವಾಗಿ ಬರುತ್ತೆ, ಗಿಳಿ ಬಂದು ಕಚ್ಚತ್ತೆ. ಅದಕ್ಕೆ ಗಿಳಿ ಕಚ್ಚಿದ ಹಣ್ಣು ಬಹಳ ಸಿಹಿ. ಬಹಳ ಜನ ತಿಳ್ಕೊಂಡದ್ದು ಗಿಳಿ ಕಚ್ಚಿದ್ದಕ್ಕೆ ಸಿಹಿ ಅಂತ, ಇಲ್ಲ, ಸಿಹಿ ಆದದ್ದಕ್ಕೆ ಗಿಳಿ ಕಚ್ಚಿದೆ. ಅಂದರೆ ಆ ಹಣ್ಣು ಸಿಹಿ ಅಂತ ಯಾವಾಗ ಗೊತ್ತಾಗುತ್ತೆ? ಗಿಳಿ ಕಚ್ಚಿದ್ರೆ ಗೊತ್ತಾಗುತ್ತೆ, ಕಂಪಲ್ಸರಿ ಸಿಹಿ ಆಗಿರುತ್ತೆ ಅಂತ, ಅದಕ್ಕೆ ಚೆನ್ನಾಗಿ ಗೊತ್ತು. ಹಾಗೆ ಇಲ್ಲೊಂದು ಲಕ್ಷಣ ನೋಡಿ, ಆ ಹಣ್ಣು ರಸಭರಿತವಾಗಿದ್ದಾಗ, ಮಾವಿನ ಹಣ್ಣು ರಸಭರಿತವಾಗಿದ್ದಾಗ ಗಿಳಿ ಬಂದು ಕಚ್ಚಿದರೆ ಗಿಳಿಯ ಲಕ್ಷಣ ಬಾಯಿ ತುಂಬ ರಸ ಹೀರಬೇಕೆಂಬ ತಾತ್ಪರ್ಯ. ಬಾಯಿ ತುಂಬ ರಸ ಹೀರಬೇಕು ಅಂತ ಗಿಳಿ ಬಾಯಿ ಹಾಕುತ್ತೆ. ಹಣ್ಣಿನ ಲಕ್ಷಣ ಏನು ಅಂದ್ರು, ಹಣ್ಣು ಆ ಚೂರು ಕತ್ತರಿಸಿದರೆ ಸಾಕು, ರಸ ಪೂರ್ಣ ಬಿಡ್ತಾ ಬರುತ್ತೆ. ಯಾವುದು ಹಣ್ಣು, ಮಾವಿನ ಹಣ್ಣು ರಸಭರಿತವಾಗಿದ್ರೆ ಮನೆಯಲ್ಲೂ ಚೂರು ಅದಕ್ಕೇನಾದರೂ ಪೆಟ್ಟಾದ್ರೆ ಇಡೀ ರಸವೆಲ್ಲ ಹೊರಗೆ ಬರ್ತಾ ಇರುತ್ತೆ. ಇದು ಗಿಳಿ ಬಾಯಿ ತುಂಬ ರಸ ಹೀರಬೇಕೆಂಬ ಪ್ರಯತ್ನ, ಹಣ್ಣು ಪೂರ್ಣ ರಸ ಹೊರಗೆ ಕೊಡಬೇಕೆಂಬ ಪ್ರಯತ್ನ. ಯಾವುದು ಗೆಲ್ಲುತ್ತೆ? ಹಣ್ಣೇ ಗೆಲ್ಲುತ್ತಂತೆ. ಯಾಕೆ? ಗಿಳಿ ಬಾಯಿ ಚಿಕ್ಕದು, ಹಣ್ಣಿನ ರಸ ಜಾಸ್ತಿ ಇರುತ್ತೆ. ಸರಸರನೆ ಹೊರ ಬರುವಾಗ ಗಿಳಿ ಬಾಯಿ ತುಂಬ ತೆಗೆದುಕೊಂಡು ಹೀರಿ ಪುನಃ ಮತ್ತು ಹೀರೋದರೊಳಗೆ ರಸ ತೊಟ್ಟಿಕ್ತಾ ಇರುತ್ತೆ. ಆ ಗಿಳಿಯ ಬಾಯಿಯಿಂದಲೇ ತೊಟ್ಟಿಕ್ತಾ ಇರುತ್ತೆ. ಆ ಗಿಳಿಯ ಬಾಯಿಯಿಂದ ತೊಟ್ಟಿಕ್ಕುವ ರಸ ಬಹಳ ಚೆನ್ನಾಗಿರುತ್ತೆ. ಈ ಗಿಳಿ ಬೇಡ, ಈ ಗಿಳಿ ಒಂದು ಗಿಳಿ ಬಂದಿದೆ. ಯಾವ ಗಿಳಿ? ಶುಕಾಚಾರ್ಯರೆಂಬ ಗಿಳಿ ಬಂದಿದೆ. ಅದ್ಭುತವಾದ ಈ ರಸವನ್ನ ಏನು ಬಾಯಿ ತುಂಬಾ ಹೀರಿದ್ದಾರೆ, ಹೊಟ್ಟೆ ತುಂಬ ಕುಡಿದಿದ್ದಾರೆ, ಆದರೆ ಅವರ ಬಾಯಿಯಿಂದ ಚೂರು ಹೊರಗೂ ಬಂದಿದೆ. ಇಲ್ಲಿ ನಾವು ತಿಳ್ಕೊಳ್ಳೋದು ಇಷ್ಟೇ ಭಾಗವತ, ಅರ್ಥವು ಇಷ್ಟೇ ಅಂತ ತಿಳಿಯಬೇಡಿ. ವೇದವ್ಯಾಸರು ಇದರಲ್ಲಿ ತುಂಬಾ ಇಟ್ಟಿದ್ದಾರೆ. ಶುಕಾಚಾರ್ಯರು ಅವರಿಗೆಷ್ಟು ಎಟಕತ್ತೋ ಅಷ್ಟು ಕೊಡುತ್ತಿದ್ದಾರೆ, ಅದ ಮೇಲೆ ನಮಗೆಷ್ಟು ಎಟಕತ್ತೋ ಅಷ್ಟು ಮಾತ್ರ ಬಿಟ್ಟಿದ್ದಾರೆ, ಎರಡು ತುಂತುರುಗಳಷ್ಟು. ಅದೆಷ್ಟಾಗುತ್ತೆ ನಮಗೆ ಅಲ್ರಿ? ನೀವೆಲ್ಲ ಹೊಟ್ಟೆ ತುಂಬಾ ಕೊಡುದು, ನಮಗೆ ಎರಡು ತೊಟ್ಟು ಮಾತ್ರ ಇಡ್ತೀರಾ ಅಂದ್ರೆ ಆ ತೊಟ್ಟೆ ಸಾಕಯ್ಯ ನಿಮಗೆ ಎಷ್ಟಾಗುತ್ತೆ ಅಂದರೆ ಪಿಬತ ಭಾಗವತಂ ರಸಂ ಆಲಯಂ. ಲಿಂಗದೇಹ ಭಂಗ ಆಗೋ ಪರ್ಯಂತ ಕೇಳಲಿಕ್ಕೆ ಬೇಕಾದಷ್ಟು ಆ ಭಾಗವತದಲ್ಲಿ ತುಂಬಿಕೊಟ್ಟಿದ್ದಾರೆ ಶುಕ ಮಹರ್ಷಿಗಳು. ಅದನ್ನ ಹೇಗೆ ಕೇಳಬೇಕು ಅಂದರೆ ಮುಹುಹು ಅಂದ್ರು, ಮತ್ತೂ 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 ಕೇಳಬೇಕಂತೆ. ಆ ಕೇಳಿದ್ರೆ ಹೊರತು ಭಾಗವತದ ರುಚಿ ಗೊತ್ತಾಗಲ್ಲ. ತಾಂಬೂಲ ಹಾಕೊಂಡ ಕೂಡಲೇ ರುಚಿ ಗೊತ್ತಾಗಲ್ಲ. ಒಂದು ಕಡೆ ಆ ಎಲೆಯು ಖಾರ, ಸುಣ್ಣವು ಖಾರ, ಅಡಿಕೆ ಎಲ್ಲವೂ ಸೇರಿ ನಾನಾ ರುಚಿ ಇರುತ್ತೆ. ಚೆನ್ನಾಗಿ ಅಗಿಲಿಕ್ಕೆ ಶುರು ಮಾಡಿದ ಮೇಲೆ ಸ್ವಲ್ಪ ಹೊತ್ತಿಗೆ ಒಳ್ಳೆ ರುಚಿ ಬರುತ್ತೆ. ಹಾಗೆ ಭಾಗವತವು ಕೂಡ ಒಮ್ಮೆ ಕುಡಿದರೆ ಅಷ್ಟು ಸ್ವಲ ಚೆನ್ನಾಗಿರಲ್ಲ, ಅದನ್ನ ಪದೇ ಪದೇ ಚೆನ್ನಾಗಿ ಕುಡಿತಾ ಬಂದರೆ ಎಷ್ಟರವರೆಗೂ ಕುರಿಯಬೇಕು? ಲಿಂಗದೇಹ ಭಂಗ ಆಗುವ ಪರ್ಯಂತ ಕುಡಿಯಬೇಕು. ಕುಡಿಯೋ ಕಾಲಕ್ಕೆ ಕುಡಿಬೇಕು ಅಂದ್ರೆ ರಸಿಕಾಹ ಪಿಬತ, ರಸಿಕರಾಗಿ ಕುಡಿಯಿರಿ ಅಂದ್ರೆ ಭಾಗವತದಲ್ಲಿ ಏನು ರಸ ಬರ್ತಾ ಇದೆ ಅದನ್ನು ಸವಿತ ಆನಂದ ಪಡತಾ ಕುಡಿಬೇಕು. ಆ ಮಾವಿನ ಹಣ್ಣು ಯಾವುದು ಹಣ್ಣಿನ ಯಾವುದು ಶ್ರೀಕರಣಿ ಅಂತ ಮಾಡುತ್ತೀರಾ? ಮಾಡಿದಾಗ ಎಲ್ಲರಿಗೂ ಕೊಟ್ರೆ ಕೆಲವರು ಸೈಲೆಂಟ್ ಆಗಿ ಕುಡಿದು ಕೊಡುತ್ತಾರೆ, ಕೆಲವರು ಅಪಾಂತ ಕುಡಿದು ಚೂರು ಕುಡಿದು ಇಡುತ್ತಾರೆ, ಕೆಲವರು ಇಷ್ಟವಾದವರು ಆಹಾಹಾ ಬಹಳ ಚೆನ್ನಾಗಿದೆ ಅಂತ ಮುಖದಲ್ಲಿ ಸಂತೋಷ ಎಲ್ಲ ತೋರಿಸ್ತಾ ಕುಡಿದು ಕುಡಿದು ಆನಂದ ಪಡ್ತಾ ಇರುತ್ತಾರೆ. ಅಂದ್ರೆ ಆ ಸೈಲೆಂಟ್ ಆಗಿ ಕುಡಿದವರಿಗೆ ಆನಂದ ಇಲ್ಲವಾ ಅಂದ್ರೆ ಇಲ್ಲ ಅಂತಲ್ಲ, ಇದೆ ಇವರಷ್ಟು ಪಡ್ತಾ ಇಲ್ಲ ಅವರು. ಒಂದೇ ಪದಾರ್ಥ ಅವರಷ್ಟು ಆನಂದ ಇವರು ಪಡ್ತಾ ಇಲ್ಲ, ಅದಕ್ಕೆ ಒಳ್ಳೆ ಆನಂದ ಚೆನ್ನಾಗಿ ಪಡಿ. ಅಲ್ಲ ಆನಂದ ಬಂದ್ರೆ ನಾವಾಗಿ ಪಡ್ತೀವಲ್ಲ ಪಡಿ ಅಂತ ಹೇಳಬೇಕಾ? ಆನಂದ ಬಂದ್ರೆ ಅದರಲ್ಲಿ ತಾನಾಗಿ ಪಡುತ್ತಲ್ಲ. ಅಂದ್ರೆ ಹೇಳ್ತಾರೆ ಭಾಗವತ ಹೇಗಿರುತ್ತೆ, ನಾವು ಹೇಗಿರ್ತೇವೆ ಅಂದರೆ ನಮ್ಮಲ್ಲಿ ಭಾಗವತ ಮೊದಲು ಕೇಳಿದ ಕೂಡಲೇ ಸಂತೋಷ ಪಡಲಿಕ್ಕೆ ಬೇಕಾದ ಸರಕಿರಲ್ಲ. ಭಾಗವತ ಕೇಳಿದ ಕೂಡಲೇ ಸಂತೋಷ ಯಾರಿಗೆ ಬರುತ್ತೆ? ಪುಣ್ಯ ಇದ್ದವರಿಗೆ ಮಾತ್ರ ಸಂತೋಷ ಬರುತ್ತೆ. ಪಾಪ ಜಾಸ್ತಿ ಕೂತವರಿಗೆ ಹಾ ಚೆನ್ನಾಗಿದೆ ಅನ್ಸತ್ತಷ್ಟೇ, ಅದು ಅನ್ಸಲ್ಲ, ಹೌದಾನೆ? ಅವಾಗ ಏನು ಮಾಡೋಣ ಅಂದರೆ ಭಾಗವತವನ್ನ ಕೇಳತಾ ಕೇಳತಾ ಬಂದದ್ದೇ ಆದರೆ ಅವಾಗ ಏನಾಗುತ್ತೆ? ಭಾಗವತ ಕೇಳಲಿಕ್ಕೆ ಆನಂದ ಪಡಲಿಕ್ಕೆ ಅಡ್ಡಿಯಾದ ಪಾಪ ಏನಿರುತ್ತೆ ಅದು ಕೇಳತಾ ಕೇಳತಾ ಹೋಗ್ತಾ ಬರುತ್ತೆ. ಅಷ್ಟೇ ಅಲ್ಲ, ಆನಂದ ಪಡಲಿಕ್ಕೆ ಬೇಕಾದ ಪುಣ್ಯವೂ ಜಾಸ್ತಿ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ? ಪದೇ ಪದೇ ಭಾಗವತ ಕೇಳತಾ ಬಂದಾಗ ನಮ್ಮಲ್ಲಿ ಆ ಭಾಗವತ ಮೊದಲು ಬಾರಿ ಕೇಳಿದ್ದಕ್ಕಿಂತ ನಂತರ 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 ಕೇಳುವಾಗ ಆನಂದ ಉಕ್ಕೇರೋದು ಜಾಸ್ತಿ ಆಗುತ್ತೆ. ಅದಕ್ಕೆ ಮುಹುಹು ಪಿಬತ ಭಾಗವತಂ, ಹೇಗೆ ಭಾವುಕಾಹ, ಭಾವುಕರಾಗಿ ಕುಡಿಬೇಕಂತೆ. ಭಾವುಕರು ಅಂದ್ರೆ ಯಾರು? ಕೆಲವರಿಗೆ ಬೇಗ ಕಣ್ಣಲ್ಲಿ ನೀರು ಬರುತ್ತೆ, ತುಂಬಾ ಉದ್ರೇಕಕ್ಕೆ ಒಳಗಾಗ್ತಾರೆ, ಅವರು ನೋಡಿ ಭಾವುಕರು ಅಂತ ಹೇಳ್ಬಿಡ್ತೀವಿ. ತುಂಬಾ ಭಾವುಕರ್ರಿ ಅವರು, ಅದು ಭಾವುಕತನ ಅಲ್ಲ. ಕೆಲವರು ಸಿನಿಮಾ ನೋಡಿದಾಗ ಕಣ್ಣಲ್ಲಿ ಬರ್ತಾ ಇರ್ತಾರೆ, ಸಿನಿಮಾದಲ್ಲಿ ಏನೋ ಸೀನ್ ನೋಡಿದಾಗ ಓ ಹತ್ತು ಹತ್ತು ಪುಡಿ ಆಗ್ತಾರೆ, ಮತ್ತೆ ಅವರನ್ನೆಲ್ಲ ಭಾವುಕರು ಅಂತ ಕರಿಬೇಕಾ? ಭಾವುಕರು ಎಂಬ ಶಬ್ದಕ್ಕರ್ಥ ಭಾವಯಂತಿ ಭಾವುಕಾಹ. ಏನು ಶ್ರೀಹರಿಯ ಮಹಿಮೆಯನ್ನ ಇದ್ದದ್ದನ್ನ ಇದ್ದ ಹಾಗೆ ತಿಳ್ಕೊಂಡು ಆತನ ಕರುಣೆಯನ್ನ ತಿಳ್ಕೊಂಡು ಅದನ್ನ ಅನುಭವಿಸುವವರೇ ಭಾವುಕರು. ಅದೇನದು ದೇವರ ಮಹಿಮೆ ಅದ್ ತಿಳ್ಕೊಂಡು ಅನುಭವಿಸುವುದು ಅಂದ್ರೆ ಏನು ನಮ್ಗೆ ಗೊತ್ತಾಗ್ತಾ ಇಲ್ಲಲ್ಲ ಅಂದ್ರೆ ಇಷ್ಟು ನಾವು ನೋಡೋಣ ಏನಾದ್ರೂ ನಮಗೆ ಚುರಾದ ಎಟಕಂತ ಆತನ ಕರುಣೆ ಆತನ ಮಹಿಮೆ ಅದು ಎಟಕಬೇಕಾದ್ರೆ ಒಂದು ನಮಗೆ ಸದಾ ನೆನಪಿರಬೇಕಂತೆ. ಏನದು ಅಂದರೆ ಜೀವಿಯ ಪರಿಮಾಣ ಎಷ್ಟು, ನಮ್ಮ ಸೈಜ್ ಎಷ್ಟು ಅಂತ ಭಾಗವತ ಕೇಳುತ್ತೆ. ನಿಮಗೆ ಗೊತ್ತಾ? ಅಯ್ಯೋ 5-6, 5-7 ಹೇಳ್ತಾ ಇರ್ತೀವಿ. ಅದು ಶರೀರದ ಸೈಜ್, ಜೀವಿಯ ಸೈಜ್ ಅಲ್ಲ. ಜೀವಿಯ ಸೈಜ್ ಎಷ್ಟು ಅಂದ್ರೆ ಹೇಳುತ್ತಾರೆ ಕುದುರೆ ಬಾಲದ, ಯಾವ ಕುದುರೆ ದೊಡ್ಡದಲ್ಲ ಚಿಕ್ಕದು, ಅದನ್ನ ಆಂಗ್ಲದಲ್ಲಿ ಪೋನಿ ಅಂತ ಕರೀತಾರೆ. ಅದರ ಬಾಲವನ್ನ ಪೋನಿ ಟೈಲ್ ಅಂತ ಕರೀತಾರೆ, ಕುದುರೆ ಬಾಲ. ಆ ಕುದುರೆ ಬಾಲದ ಕೊನೆಯ ಕೂದಲು ಬಹಳ ತೆಳುವಾಗಿರುತ್ತೆ, ಅದರ ತುದಿ ಶತವಿಭಾಗವಾಗಿದೆ, 100 ಭಾಗ ಮಾಡಿ ಅದರಲ್ಲೂ ಒಂದನ್ನು ತೆಗೆದು ಶತವಿಭಾಗವ ಗೈಯರು, ಅದನ್ನ 100 ಭಾಗ ಮಾಡಿದರೆ ಎಷ್ಟು ಮೈನ್ಯೂಟ್ ಆಗಿರುತ್ತೋ ಅದು ಜೀವ. ನಾವೆಲ್ಲ ಸೈಜ್ ನೋಡಿ, ನಮಗೆ ಶಾಸ್ತ್ರ ಹೇಳಿದ್ರೆ ಹೊರತು ಗೊತ್ತಾಗ್ಲಿಲ್ಲ, ಸತ್ಯವಾದ ವಿಚಾರವೇ. ಮತ್ತೆ ಅಂಥ ಚಿಕ್ಕ ಜೀವ ಈ ಶರೀರದಲ್ಲಿ ಎಲ್ಲಿರ್ತಾನೆ? ಇಷ್ಟು ದೊಡ್ಡ ಶರೀರದಲ್ಲಿ ಈ ಶರೀರದ ತಲೆಯ ಮೇಲಿರುವ ಕೂದಲಿನ 1000 ಭಾಗವೂ ನಾವಿಲ್ಲ. ಎಲ್ಲಿದ್ದೇವೆ ಅಂದರೆ ಈ ಶರೀರದ ಹೃದಯದ ಮಧ್ಯದಲ್ಲಿ ಒಂದು ಕಮಲ, ಆ ಕಮಲದ ಒಳಗೆ ದೇವ, ದೇವರ ಪಾದದಲ್ಲಿ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣನ ಪಾದದಲ್ಲಿ ಜೀವ, ಅಲ್ಲಿ ನಾವಿದ್ದೇವೆ. ಇಲ್ಲಿ ಈ ದೊಡ್ಡ ಬಿಲ್ಡಿಂಗ್ ಯಾವುದು ಶರೀರವೆಂಬ ಬಿಲ್ಡಿಂಗಿನ ಸೆಂಟರ್ ಫ್ಲೋರ್ ಅಲ್ಲಿ ಒಳಗಿದ್ದೇವೆ ನಾವು. ಸರಿ, ಈಗ ಪ್ರಶ್ನೆ ಮಾಡುತ್ತೆ ಶಾಸ್ತ್ರ, ಇಷ್ಟು ಚಿಕ್ಕವರು ನೀವು, ಈ ಶರೀರದಲ್ಲಿ ಚೂರು ಇಲ್ಲ, ಈ ಶರೀರ ಹೊತ್ತು ತಿರುಗಲಿಕ್ಕೆ ನಿಮಗಾಗುತ್ತಾ? ಪಚನ, ಗಮನ, ಭೋಜನ, ಮೈಥುನ, ಚಲನ, ಅಚಲನ, ಪ್ರಯತ್ನವು ಸಾಧ್ಯವೇ ಜನಕ್ಕೆ? ಇಸ್ ಇಟ್ ಪಾಸಿಬಲ್ ಫಾರ್ ಯು? ನಿಮಗೆ ತಿರುಗಾಡ್ಲಿಕ್ಕಾಗುತ್ತಾ ಅಂತ ಕೇಳುತ್ತೆ ಶಾಸ್ತ್ರ. ಅಂದ್ರೆ ಯಾರಿಗೂ ಈ ಶರೀರ ಹೊತ್ತುಕೊಂಡು ತಿರುಗಾಡ್ಲಿಕ್ಕಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಈ ಶರೀರ ಹೊತ್ತುಕೊಂಡು ಬಾತ್ರೂಮ್ ಹೋಗಬೇಕು ಅಂದ್ರೆ ಹೇಗೆ? ಇಷ್ಟು ದೊಡ್ಡ ಶರೀರ ನಾವು ಹೊರಲಿಕ್ಕಾಗುತ್ತಾ? ಅದಕ್ಕೆ ಉತ್ತರ ಕೊಡುತ್ತಾರೆ, ಭರ್ಗೋ ದೇವಸ್ಯ ಧೀಮಹಿ. ಭರ್ಗ ಅಂದ್ರೆ ಯಾರು ಅಂದ್ರೆ ಭರಣ ಗಮನಶೀಲತ್ವ, ಹೊತ್ತುಕೊಂಡು ಕರಕೊಂಡು ಹೋಗುವವ. ಎಲ್ಲಿ ಹೊತ್ಕೊಂಡು ಹೋಗ್ತಾನ್ರಿ ದೇವರು? ಇಲ್ಲಿ ನೋಡಿ ಅಂದ್ರು. ನಾವ ಈ ಶರೀರದೊಳಗೆ ಎಲ್ಲೋ ಇದ್ದೀವಿ, ಈ ಶರೀರ ಹೊತ್ತು ತಿರುಗ್ಲಿಕ್ಕಾಗುತ್ತಾ? ಒಂದು ವೇಳೆ ಯಾರಾದರೂ ಇದರೊಳಗೆ ಇದ್ದು ಈ ಶರೀರ ಹೊತ್ತು ನಾನೇ ತಿರುಗ್ತಾ ಇದ್ದೀನಿ ಅಂದ್ರೆ ಅದು ಹೇಗಾಗುತ್ತೆ ಗೊತ್ತಾ? ಈ ಬಿಲ್ಡಿಂಗ್ ಒಳಗೆ ಕೂತ್ಕೊಂಡು ಯಾರಾದರೂ ನಾನು ಬಿಲ್ಡಿಂಗ್ ಸಮೇತ ತಿರುಗ್ತಾ ಇದ್ದೇನೆ ಹೊತ್ತುಕೊಂಡು ಅಂದ್ರೆ ಹೇಗಿರುತ್ತೋ ಹಾಗಿರುತ್ತೆ. ಆಗತ್ತೇನ್ರಿ? ಆಗಲ್ಲ. ಮತ್ತೆ ಹೇಗೆ ತಿರುಗ್ತಾ ಇರೋದು ಅಂದರೆ ಶಾಸ್ತ್ರ ಹೇಳುತ್ತೆ, ಆ ಶ್ರೀಹರಿ ಈ ಶರೀರದ ಸುತ್ತೂ ನಿಂತಿದ್ದಾನೆ. ಹೇಗೆ? ಮುಖ, ನಮ್ಮಲ್ಲಿ ಯಾರಾದರೂ ಒಬ್ಬರು ತೂರಿ ನಿಂತರೆ, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತರೆ ಹಾಗಿದ್ದಾನೆ ಸ್ವಾಮಿ. ಏನು ಮಾಡುತ್ತಾನೆ ಅಂದ್ರೆ ನಮಗೆ ಮನಸ್ಸಲ್ಲಿ ಏಳಬೇಕು ಅಂತ ಸಂಕಲ್ಪ ಕೊಡುತ್ತಾನೆ, ತಾನೇ ಶರೀರ ಎಬ್ಬಿಸಿ ನಿಲ್ಲಿಸ್ತಾನೆ, ಬಾತ್ರೂಮಿಗೆ ಕರ್ಕೊಂಡು ಹೋಗ್ತಾನೆ. ದಿನಾಗಲು ಯಾರು? 14 ಲೋಕದ ಒಡೆಯ. ನೋಡಿ, ನೀವೇ ಬಂದಿರ್ತೀರಾ, ಯಾವುದೋ ಫಂಕ್ಷನ್ಗೆ ಹೋಗಿರ್ತೀರಾ, ನಿಮ್ಮವರದ್ದೇ, ನಿಮ್ಮವರ ಮೊಮ್ಮಗಳ ಮಗ, ಚಿಕ್ಕ ಹುಡುಗ, ನಿಮ್ಮ ಮಗಳಲ್ಲ, ನಿಮ್ಮವರ ಗೊತ್ತಿದ್ದವರ ಮೊಮ್ಮಗಳ ಮಗ ನಂಬರ್ ಟೂ ಮಾಡಿಕೊಂಡಿದ್ದಾನಲ್ಲೇ. ಅವರಂದ್ರು ಸ್ವಲ್ಪ ಬ್ಯುಸಿ ಆಗಿದ್ದೀವಿ, ತೆಗೆದು ಬಿಡುತ್ತೀರಾ ಅಂತ ನಿಮ್ಮನ್ನ ಕೇಳಿದ್ರೆ ಏನ್ರಿ ನಾವ್ ಹೇಗೆ ಕಾಣಿಸ್ತಾ ಇದೀವಿ ನಿಮಗೆ, ಶುರು ಆಗುತ್ತಾ ಅಲ್ವಾ? ನಿಮ್ಮಮ್ಮಗನ ಟಾಯ್ಲೆಟ್ ತೆಗಿಬೇಕಾ? ನಾವೇ ಅಷ್ಟು ಫೀಲ್ ಆಗ್ತೇವೆ ಗೊತ್ತಿದ್ದವರು. ಮತ್ತೆ 14 ಲೋಕಕ್ಕೆ ನಿಯಾಮಕ ನಮ್ಮ ಸ್ವಾಮಿ ಬೆಳಿಗ್ಗೆದ್ದು ನಮ್ಮನ್ನ ಟಾಯ್ಲೆಟ್ ಕರ್ಕೊಂಡು ಹೋಗ್ತಾನ, ಕೈಯಲ್ಲಿ ಕೈ ಇಟ್ಟು, ಆತ ಕೈ ಸರಿಸಿದ್ರೆ ಕೈ ಕೆಲಸ ಮಾಡಲ್ಲ, ಪ್ಯಾರಾಲಿಸಿಸ್ ಅಂತಾರೆ. ಈ ಕೈಯಲ್ಲಿ ಕೈ ಇಟ್ಟು ನಿತ್ಯ ನಮ್ಮ ಮಲ ತೊಳಸ್ತಾನೆ, ಮೂತ್ರ ತೊಳಸ್ತಾನೆ, ಮುಖ ತೊಳಸ್ತಾನೆ, ತಾನೇ ಕೈ ಇಟ್ಟು. ನಾವೆಂಥ ಜುಜುಬಿ ಪ್ರಾಣಿಗಳು, ನಮ್ ಸುತ್ತೂ ಬಿದ್ದಿರುತ್ತಾನಲ್ಲ, ಮತ್ತೆ ಅದು ಕರುಣೆ ಅಲ್ವಾ? ನಾವು ಸರಿ, ನಮ್ಮ ಮನೆಯಲ್ಲಿ ಯಾವ ಪ್ರಾಣಿ ಬಂದರೆ ಕೋಲ್ ತಗೊಂಡು ಓಡಿಸ್ತೀವಲ್ಲ, ಯಾವುದದು? ನಾಯಿ, ಬೀದಿ ನಾಯಿ ನಮ್ಮ ಮನೆಗೆ ಬಂದ್ರೆ ಓಡಿಸ್ತೀವಲ್ಲ. ಮತ್ತೆ ಆ ನಾಯಿಯ ಒಳಗೆ ಜೀವಿಯು ಅಷ್ಟೇ ತಾನೇ. ಆ ನಾಯಿಯ ಶರೀರ ಹೊತ್ತುಕೊಂಡು ತಿರುಗೋದು ಯಾರು? ಆ ದೇವರೇ ಅಲ್ಲದೆ ಅದು ಒಂದೇ ಹೋಗ್ತಾ ಇರುತ್ತೆ. ಒಂದು ಸಲ ನೋಡಿ, ಈ ಭಾಗವತದ ಕಣ್ಣಿಟ್ಟುಕೊಂಡು ನೋಡಿ, ಒಬ್ಬನೇ ಸ್ವಾಮಿ ಆ ಜೀವಿಯ ಶರೀರವನ್ನು ಹೊತ್ತು ಹಾಗೆಯೇ ಕರ್ಕೊಂಡು ಹೋಗ್ತಾನೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾನೆ. ಅದು ಮಲಗಿಸಿದ್ರೆ ಅಲ್ಲಿ ತಾನು ಮಲಗೆ ಜೊತೆಗೇ ಇರ್ತಾನೆ. ಏನು ಹುಚ್ಚಿವನಿಗೆ ಈ ಜೀವನಕ್ಕೆ ಏನಾಗಬೇಕಾಗಿದೆ? 24 hours ನಮ್ ಸುತ್ತೇ ಬಿದ್ದಿರ್ತಾನಲ್ಲ, ಒಂದು ಕ್ಷಣ ಸರದರೆ ನಮ್ಮವರೇ ಹೊರಗಾಗ್ತಾರೆ ಹೆಣ ಅಂತ. ಮತ್ತೆ ಅದನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ರಸಿಕಾಹ ಭುವಿ ಭಾವುಕಾಹ, ಆ ಸ್ವಾಮಿ ನಮ್ ಸುತ್ತು ಇದ್ದು ಎಷ್ಟು ನಮಗೆ ಉಪಕಾರ ಮಾಡುತ್ತಾ ಇದ್ದಾನೆ ಎಂಬುದನ್ನ ಅನುಭವಿಸಿ ಆನಂದ ಪಡಿ. ಆ ರೀತಿಯಾಗಿ ಭಾಗವತವನ್ನ ಕೇಳಿ, ಬರೀ ಮೆಕ್ಯಾನಿಕಲ್ ಆಗಿ ಭಾಗವತ ಕೇಳತಾ ಇರಬಾರದು ಅಂತ ಹೇಳ್ತಾರೆ. ಹೌದ್ ತಾನೆ? ಅಂದ್ರೆ ಈ ಹೊರಟದ್ದು 1 hour ಟೈಮ್ ಪಾಸ್ ಇದಲ್ಲ, ಈ 1 ಗಂಟೆ ನಮ್ಮ ಜೀವನದ ಪುಸ್ತಕದಲ್ಲಿ ಬಂಗಾರದ ಪುಟ. ನಮಗೆ ಬೇಕಾದ ಸ್ನೇಹಿತನನ್ನ ಪರಿಚಯ ಮಾಡಿಕೊಂಡದ್ದು ಈ 1 ಗಂಟೆ. ಅದಕ್ಕಾಗಿ ಭಾಗವತ ಹೇಗೆ ಕೇಳಬೇಕು? ಮನಸ್ಸು ಮುಖ ಅರಳಿಸಿ ನನಗೆ ಬೇಕಾದ ಒಬ್ಬ ವ್ಯಕ್ತಿಯ ಪರಿಚಯ ಮಾಡಿಕೊಡುತ್ತಾ ಇದೆ. ಅವನೆಲ್ಲೋ ಇಲ್ಲ, ನನ್ನ ಸುತ್ತೇ ಇದ್ದಾನೆ, ನನಗೆ ಅಪ್ತ ಇಲ್ಲ. ನನ್ನ ಸುತ್ತು ಇರುವ ನನ್ನ ಅಪ್ತ, ನನ್ನ ಸ್ನೇಹಿತ, ನನ್ನ ಅಪ್ಪ ಅಮ್ಮ ಎಲ್ಲ ಅವನೇ. ಅವನ ನೋಡ್ಲಿಕ್ಕೆ ಕಣ್ಣಿಲ್ಲ, ಆ ಕಣ್ಣನ್ನ ಕೊಡುವುದೇ ನಮ್ಮ ಭಾಗವತ ಹೇಳುತ್ತಾರೆ. ನಂತರ ಇಂಥ ಭಾಗವತ ನಮಗೆ ಕೊಟ್ಟವರು ಯಾರು ನೋಡಿ? ನಾವು ತುಂಬಾ ಗ್ರಂಥಗಳು ಓದ್ತಾನೆ ಇರ್ತೀವಿ, ಎಲ್ಲಾ ಗ್ರಂಥಗಳು ಓದ್ತಾ ಕೇಳ್ತಾನೆ ಇರ್ತೀವಿ. ಒಂದು ಸಿಂಪಲ್ ರೂಲ್ ನಮಗೆ ನೆನಪಿರಲ್ಲ, ಹೌದಾ? ಅಲ್ಲ, ನೀವೇ ಹೇಳಿ. ನಿಮಗೆ ಯಾವುದಾದರೂ ಗ್ರಂಥ ಏನಾದರೂ ಯಾರಾದರೂ ಉಪಕಾರ ಮಾಡಿದರೆ, ನೀವು ಅವರಿಗೆ ಥ್ಯಾಂಕ್ಸ್ ಹೇಳಿದರೆ ಅವರಿಗೆಷ್ಟು ಸಂತೋಷ ಆಗುತ್ತೆ, ಹೌದ್ ತಾನೆ? ಹಾಗೆ ಭಾಗವತ ಇಷ್ಟು ಒಳ್ಳೆಯದು, ದೇವರನ್ನ ಪರಿಚಯ ಮಾಡಿಕೊಡುವಂತಹ ಗ್ರಂಥ. ನಮಗೆ ಯಾರು ಕೊಟ್ಟಿದ್ದಾರೋ ಅವರನ್ನ ನೆನೆಯಬೇಕಾ ಇಲ್ವಾ? ಥ್ಯಾಂಕ್ಸ್ ಹೇಳಬೇಕಾ ಇಲ್ವಾ? ಹೇಳ್ತಿದ್ದೀರಾ? ಭಾಗವತ ಕೇಳಲಿಕ್ಕೆ ಹೇಳಲಿಕ್ಕೆ ಇಬ್ಬರು ಕೂತಾಗ ಭಾಗವತ ನಮ್ಮವರಿಗೆ ತಂದುಕೊಟ್ಟ ಮಹಾನುಭಾವರನ್ನ ಸ್ಮರಿಸಿ ಭಾಗವತ ಹೇಳಬೇಕು, ಭಾಗವತ ಕೇಳಬೇಕು. ಆಗ ಮಾತ್ರ ಭಾಗವತ ತಲೆಯಲ್ಲಿ ಇಳಿಯುತ್ತೆ. ಗ್ರಂಥಕರ್ತೃಗಳ ಮೇಲೆ, ಗ್ರಂಥ ಯಾರು ಕೊಟ್ಟಿದ್ದಾರೋ ಅವರ ಮೇಲೆ ಭಕ್ತಿಯೇ ಇಲ್ಲದೆ ನಾವು ಭಾಗವತ ಕೇಳಿದರೆ ನಮಗೆ ಭಾಗವತ ತಲೆಯಲ್ಲಿ ಇಳಿಯಲ್ಲ. ಅದನ್ನ ಪರಿಚಯ ಮಾಡಿಕೊಡತಾ ಇದ್ದಾರೆ. ನಮಗೆ ಭಾಗವತ ನಮ್ಮವರಿಗೆ ಬರುವಂತೆ ಮಾಡಿದವರು ಯಾರು ಅಂದರೆ, ನೈಮಿಷಾರಣ್ಯದಲ್ಲಿ ಇರತಕ್ಕಂಥ ಮಹಾನುಭಾವರಾದ ಋಷಿಗಳೆಲ್ಲ ಅವರೆಲ್ಲರೂ ಒಂದು ಕಡೆ ಸೇರಿದರಂತೆ. ಎಷ್ಟು ಜನ ಸೇರಿದ್ರು ಹೇಳ್ತಾರೆ? 26,000 ಜನ ಸೇರಿದರಂತೆ. ಅಷ್ಟೇನಾ ಅಂದ್ವು ನಾವು. ಅಲ್ಲ, ಋಷಿಗಳು 26,000 ಮಾತ್ರ ಅಲ್ಲ, ಒಬ್ಬ ಪ್ರಧಾನ ಋಷಿ, ಆತನ ಕಡೆಗೆ ನೂರಾರು ಶಿಷ್ಯರು, ಆ ಶಿಷ್ಯರಿಗೆ ನೂರಾರು ಶಿಷ್ಯರು, ಇದೆಲ್ಲ ಸೇರಿದ್ರೆ ಒಂದು ಸೆಟ್. ಇಂಥದಕ್ಕೆ ಯಾರು? ಒಬ್ಬರು ಗ್ರೂಪ್ ಲೀಡರ್. ಅಂತ ಟಾಪ್ ಮೋಸ್ಟ್ ಅಲ್ಲಿರುವ ಋಷಿಗಳು ಗ್ರೂಪ್ ಲೀಡರ್ಸ್ 26,000. ಅಂದ್ರೆ ಅವರ ಕೆಳಗಿರತಕ್ಕಂತಹ ಶಿಷ್ಯರು, ಪ್ರಶಿಷ್ಯರ, ಅವರ ಹೆಂಡತಿ ಮಕ್ಕಳು, ಅವರ ಸಂಖ್ಯೆ ಎಷ್ಟು ಅಂದ್ರೆ ಒಂದೇ ಮಾತು ಹೇಳುತ್ತಾರೆ, ಲೆಕ್ಕ ಮಾಡಲಿಕ್ಕಾಗ್ತಾ ಇಲ್ಲ ಅಂತ ಅವರೇ ಹೇಳಿಬಿಡ್ತಾರೆ. ಭಾಗವತಕಾರರೇ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಒಂದು ಕಡೆ ಸೇರಿದ್ರಂತೆ. ಯಾಕೆ, ಏನ್ ಕೆಲಸ ಇತ್ತು ಅಷ್ಟು ಜನ ಸೇರಿದ್ರು ಅಂದ್ರೆ, ಇಷ್ಟು ಸಬ್ಜೆಕ್ಟ್ ಏನದು ಅಂದ್ರೆ, ಈ ಕಲಿಕಾಲದಲ್ಲಿ ಇನ್ನ ಕಲಿಕಾಲ ಅವಾಗಿನ ಶುರು ಆಗಿಲ್ಲ, ಕಲಿಕಾಲ ನಂತರ ಬಂತು, ಮುಂದೆ ಕಲಿಕಾಲ ಬರುತ್ತೆ. ಆ ಕಲಿಕಾಲದಲ್ಲಿ ಜನರೆಲ್ಲರೂ ಕೂಡ ತುಂಬಾ ದುಃಖ ಪಡ್ತಿರ್ತಾರೆ. ಅಂಥ ಜನಕ್ಕೆ ಒಳ್ಳೇದಾಗಲಿಕ್ಕೆ ಏನು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಪ್ರಶ್ನೆ. ಅವಾಗ ಒಂದು ಪ್ರಶ್ನೆ ಬರಲ್ವಾ, ನಿಮ್ಮ ಪಾಡಿಗೆ ನೀವು ತಪಸ್ಸು ಮಾಡಿಕೊಳ್ಳದೆ ಯಾವಾಗೋ ಯಾರೋ ಬರ್ತಾರೆ ದುಃಖ ಪಡ್ತಾರೆ ಅಂತ ಅವರ ಕುರಿತು ಈಗಿಂದ ದುಃಖ ಪಡ್ತೀರಲ್ಲ, ನೀವೆಂಥ ಮನುಷ್ಯರು ಅಂದ್ರೆ, ಆ ಮನುಷ್ಯರಲ್ಲವರು ಅಂದ್ರು. ಎಂಥರವರು ಅಂದರೆ ಸಾಧುಗಳು, ಅಮಲಾಹ, ಬಹಳ ಒಳ್ಳೆಯವರಂತೆ. ಅದಕ್ಕೆ ಋಷಿಗಳು ಅಂದ್ರೆ ಯಾರು ಅಂದ್ರೆ, ಇನ್ನೊಬ್ಬರ ದುಃಖವನ್ನ ತಮ್ಮ ದುಃಖದಂತೆ ಸಹಿಸುವಂಥವರು, ಅಯ್ಯೋ ಅಂತ ದುಃಖ ಪಡುವವರು. ಅದಕ್ಕೆ ಮುಂದೆ ನಾವು ಬಂದು ದುಃಖ ಪಡುತ್ತೇವೆ ಕಲಿಯುಗದಲ್ಲಿ ಅಂತ ಗೊತ್ತಿದ್ದು ಅದಕ್ಕೆ ಪರಿಹಾರಕ್ಕಾಗಿ ಎಲ್ಲರೂ ಹೊರಟಿದ್ದಾರೆ, ಎಲ್ಲರೂ ಸೇರಿದ್ದಾರೆ. ಅವಾಗೆ ಶೌನಕರು ಅದರಲ್ಲಿ ಪ್ರಧಾನ ವ್ಯಕ್ತಿಗಳು, ಎಲ್ಲರನ್ನ ಗುಂಪು ಸೇರಿಸಿ ಹೇಳಿದರು, ನಾವೆಲ್ಲರೂ ಸೇರಿ ಒಬ್ಬರ ಹತ್ತಿರ ಹೋಗೋಣ, ಅವರ ಹತ್ತಿರ ಹೋದರೆ ನಮಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಯಾರ ಹತ್ರ ಹೋಗೋಣ? ಸೂತಾಚಾರ್ಯರ ಹತ್ರ ಹೋಗೋಣ. ಯಾರು ಸೂತಾಚಾರ್ಯರು? ವೇದವ್ಯಾಸರ ಸಾಕ್ಷಾತ್ ಮಕ್ಕಳು, ಹೌದಾ? ವೇದವ್ಯಾಸರ ಮಕ್ಕಳು, ಅವರ ಹತ್ರ ಹೋಗೋಣ. ಏನು ಕೇಳೋಣ? ಪುರಾಣಗಳನ್ನ ಕೇಳೋಣ. ಅವಾಗ ಮತ್ತು ಪ್ರಶ್ನೆ, ಇವರೆಲ್ಲ ಋಷಿಗಳಲ್ಲ, ಜ್ಞಾನಿಗಳೇ ಹೌದಲ್ಲ, ಮತ್ತೆ ಇವರಿಗೆ ಗೊತ್ತಿಲ್ಲದ ಪುರಾಣ ಉಂಟ? ಪುರಾಣ ಗೊತ್ತಿಲ್ಲದಿದ್ರೆ ಇವರು ಋಷಿಗಳು ಅಂತ ಕರೀತಾರ? ಗೊತ್ತು. ಮತ್ತೆ ಗೊತ್ತಿದ್ದವರೇ ಅವರನ್ನ ಗೊತ್ತಿದ್ದ ಸಬ್ಜೆಕ್ಟೇ ಯಾಕೆ ಕೇಳುತ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಬರ್ತಾ ಇದೆ. ಅದಕ್ಕೆ ದಾಸರು ಹೇಳುತ್ತಾರೆ, ಭಾಗವತ ಭಾರತ ಪುರಾಣಗಳ ಅರುಪು ಕರುಣದಲ್ಲಿ ಅಂತ ಕೇಳಲಿಲ್ಲ. ನಮಗೆ ಭಾಗವತ ಭಾರತ ಪುರಾಣ ಹೇಳಮ್ಮ ಅಂತ ಕೇಳಲಿಲ್ಲ. ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ, ಆ ಭಾಗವತದಲ್ಲಿ ಭಾರತದಲ್ಲಿ ಸೀಕ್ರೆಟ್ ಏನು ಗೊತ್ತಿದೆ ಅದು ತಿಳಿಸಮ್ಮ ಅಂತ ಹೇಳ್ತಾರೆ. ಹೌದಾ? ಹಾಗಾದರೆ ಋಷಿಗಳಿಗೆಲ್ಲ ಪುರಾಣ ಗೊತ್ತು, ಸೀಕ್ರೆಟ್ಸ್ ಗೊತ್ತಿಲ್ಲ ಅಂತಾಯಿತಲ್ಲ. ಹೌದು ಅಂತ ಹೇಳ್ತಾರೆ. ಆ ಋಷಿಗಳೆಲ್ಲರೂ ಬರ್ತಾ ಇದ್ದಾರೆ. ನಿಮ್ಮನೆಗೇನೆ ಯಾರಾದರೂ ಇದ್ದಕ್ಕಿದ್ದಂತೆ ಫೋನು ಮಾಡದೆ ಒಂದು 5 ಬಸ್ ಜನ ಬಂದ್ಬಿಟ್ರೆ ನಿಮ್ ಪರಿಸ್ಥಿತಿ ಏನು? ಅದು ಸರಿಯಾಗಿ 11 ಗಂಟೆಗೆ ಬಂದ್ರು, 12 ಗಂಟೆಗೆ ಊಟ ಹಾಕಬೇಕು, 5 ಬಸ್ ಜನ ಇಳಿದಿದ್ದಾರೆ, ಎಲ್ಲೋ ಪಾರ್ಕ್ ಮಾಡಿಕೊಂಡು ಎಲ್ಲರೂ ನಿಮ್ಮ ಮನೆಗೆ ಬಂದ್ರು, ಏನ್ ಮಾಡ್ತೀರಾ? ಕಕ್ಕಾ ಬೆಕ್ಕಿ ಆಗೋಗಲ್ವಾ? ಹಾಗೆ ಇಷ್ಟು 1,000 ಜನ ಒಮ್ಮೆಲೆ ಆ ಸುತಾಚಾರ್ಯರ ಹತ್ರ ಬಂದ್ರೆ ಇಷ್ಟು ಜನಕ್ಕೆ ಊಟಕ್ಕೆ ಹೇಗೆ ವ್ಯವಸ್ಥೆ? ಹೇಗೆ ಹಣ್ಣು ಹಂಪಲು ಕೊಡಬೇಕಾದ್ರೆ ಎಲ್ಲಿಂದ ತರಬೇಕು? ಇದ್ದಕ್ಕಿದ್ದಂತೆ ಬಂದರೆ ಅಲ್ಲಿ ಪರಿಚಯ ಮಾಡಿಕೊಡುತ್ತಾರೆ. ಸುತಾಚಾರ್ಯರ ತಾಕತ್ತೆಂಥದ್ದು ಅಂದ್ರೆ ಅವರ ತಪೋಶಕ್ತಿಯಿಂದ ಅವರ ಆಶ್ರಮದಲ್ಲಿ ವೃಕ್ಷಗಳು ತಾವಾಗಿ ಹುಟ್ಟಿ ಬಂದುವಂತೆ, ಆ ಕ್ಷಣದಲ್ಲೇ ಇಡೀ ಆಶ್ರಮವೆಲ್ಲ ಎಷ್ಟು ಹಣ್ಣು ವೃಕ್ಷಗಳಿಂದ ತುಂಬಿತ್ತು ಅಂದ್ರೆ ಅಷ್ಟೋ ಜನಕ್ಕೂ ಹಣ್ಣು ಗೆಡ್ಡೆ ಗೆಣಸು ಎಲ್ಲ ಬಂತು. ಯಾರಿಗೆ ಅಡಿಗೆ ಬೇಕೋ ಅಡಿಗೆವರಿಗೆ ಅಡಿಗೆ ಬಂತು, ಎಲ್ಲ ಬಂತು, ಎಲ್ಲರ ಹೊಟ್ಟೆ ಪೂರ್ಣ ತುಂಬಿತ್ತು. ಒಬ್ಬ ವ್ಯಕ್ತಿ ಮಾಡಿದ್ದಿಷ್ಟೆಲ್ಲ ದೊಡ್ಡವರ ತಾಕತ್ತಿಂಥ. ಅದಕ್ಕೆ ಹೇಳ್ತಾರೆ, ರಾಮಚಂದ್ರ ಕಾಡಿಗೆ ಹೊರಟ. ರಾಮಚಂದ್ರ ಕಾಡಿಗೆ ಹೊರಟಾಗ ಭರದ್ವಾಜರ ಆಶ್ರಮದ ಮೇಲೆ ಹೋಗ್ತಾನೆ. ಹೋದ ಮೇಲೆ ಭರತ ಹುಡುಕೊಂಡು ಬರುತ್ತಾನೆ, ಒಬ್ಬನೇ ಬರಲ್ಲ ರಾಮನತ್ರಿಗೆ, ಚತುರಂಗ ಬಲ ಸಮೇತನಾಗಿ ಬರುತ್ತಾನೆ. ಚತುರಂಗ ಬಲ ಸಮೇತನಾಗಿ ಬಂದಾಗ ಮಧ್ಯೆ ಭರದ್ವಾಜರಾಶ್ರಮ ಬರುತ್ತೆ. ಭರದ್ವಾಜರಾಶ್ರಮಕ್ಕೆ ಆ ಸೈನ್ಯವನ್ನೆಲ್ಲ ದೂರದಲ್ಲಿ ನಿಲ್ಲಿಸಿ ತಾನೊಬ್ಬನೇ ಪುರೋಹಿತರನ್ನ ಮುಂದಿಟ್ಟುಕೊಂಡು ಬರುತ್ತಾನೆ. ಯಾರು ಭರತ ಬಂದು ಭರದ್ವಾಜರಿಗೆ ನಮಸ್ಕಾರ ಮಾಡಿದರೆ ಯಾರಿರೋದು? ಆಶ್ರಮ ಚಿಕ್ಕ ಕುಟೀರ, ಅದರಲ್ಲಿ ಭರದ್ವಾಜರು ಅವರ ಪತ್ನಿ ಇಬ್ಬರೇ ಇದ್ದಾರೆ, ಇನ್ಯಾರಿಲ್ಲ. ಬಂದ, ನಮಸ್ಕಾರ ಮಾಡಿದ, ನೋಡಿದುಕೊಳ್ಳೆ ಹೇಳಿದರು, ನಿಮ್ಮ ಅಣ್ಣ ಈಗ ಹೊರಟದ್ದು, ಇಲ್ಲಿಗೆ ಬಂದು ಹೋದರು, ಇಲ್ಲಿಂದ ಹೊರಟ್ರಯ್ಯ. ಹೌದಾ, ತುಂಬಾ ಸಂತೋಷ ಆಯಿತು, ನಾನು ನಮ್ಮಣ್ಣನಿಗೋಸ್ಕರ ಹೊರಡುತ್ತಾ ಇದ್ದೇನೆ. ಅವಾಗಂದ್ರು ಭರದ್ವಾಜರು, ಚೂರು ನಮ್ಮ ಆತಿಥ್ಯ ತಗೊಂಡು ಹೋಗಯ್ಯ. ಅವಾಗ ಹೇಳ್ತಾನೆ ಭರತ, ಸ್ವಾಮಿ ನಾನು ರಾಜ, ಅಲ್ಲಿ ನೋಡಿ ಚತುರಂಗಗಳ ಸೈನ್ಯ, ಏನು ಆನೆಗಳು ಕುದುರೆಗಳ ಸಮೇತ ಇದೆ. ಅವಾಗೆ ಮತ್ತು ಪ್ರಶ್ನೆ, ಈ ಭರತ ರಾಮನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದವ, ಒಬ್ಬನೇ ಸೈಲೆಂಟ್ ಆಗಿ ಬರ್ಬೋದಾ? ಇಲ್ಲ, ಇಷ್ಟೆಲ್ಲ ಕಟ್ಕೊಂಡು ಯಾಕೆ ಬಂದ ಅಂತ ಪ್ರಶ್ನೆ ಬರುತ್ತೆ. ಅದನ್ನೇ ಹೇಳುತ್ತಾರೆ ರಾಮಚಂದ್ರ. ಅಲ್ಲಿಗೂ ಭರತ ಬರುತ್ತಾನೆ, ಅಲ್ಲಿಗೆ ರಾಮಚಂದ್ರ ಇರುವ ಜಾಗಕ್ಕೂ ಬರುತ್ತಾನೆ. ಬರಲಿಕ್ಕೆ ಮೊದಲು ರಾಮ ಸೀತಾ ಲಕ್ಷ್ಮಣ ಸುತ್ತು ಅವರಿಗೆ ಕಾವಲು ಕಾಯ್ತಾ ಇರುವಾಗ ಶಬ್ದ, ಘೋರವಾದ ಶಬ್ದ, ಕುದುರೆ ಆನೆ ಬರುವ ಶಬ್ದ ಕೇಳುತ್ತಾ ಇದೆ. ರಾಮಚಂದ್ರ ಕೇಳುತ್ತಾನೆ, ನೋಡು ಲಕ್ಷ್ಮಣ, ಚೂರು ಗಿಡ ಏರಿ ನೋಡು, ದೂರದಲ್ಲಿ ಏನು ಶಬ್ದ ತುಂಬಾ ಬರ್ತಾ ಇದೆಯಲ್ಲ. ಲಕ್ಷ್ಮಣ ಏರಿ ನೋಡುತ್ತಾನೆ, ಸೈನ್ಯ ನೋಡಿದ ಕೂಡಲೇ ಗುರುತಾ ಇದೆ ತಮ್ಮದೇ ಸೈನ್ಯ ಅಂತ. ಅಲ್ಲಿಂದ ಹೇಳುತ್ತಾ ಇದ್ದಾನೆ, ರಾಮ ರಾಜ್ಯ ಕದ್ದದ್ದಾಯಿತು, ಭರತ ಕಾಳಿಗಟ್ಟಿದ್ದಾಯಿತು, ಈಗ ನಿನ್ನನ್ನು ಕೊಂದು ಮುಗಿಸಬೇಕಂತ ಸೈನ್ಯ ಕರ್ಕೊಂಡು ಬರುತ್ತಾ ಇದ್ದಾನೆ. ಲಕ್ಷ್ಮಣನ ಮಾತು ಅಂದ್ರೆ, ಸೈನ್ಯ ಕರ್ಕೊಂಡು ಬಂದದ್ದು ಯಾಕೆ? ರಾಮನ್ನ ಮುಗಿಸಲಿಕ್ಕೆ ಅಂತ ಹೇಳಿದಾಗ ಅವಾಗ ರಾಮಚಂದ್ರ ಹೇಳುತ್ತಾನೆ, ಲಕ್ಷ್ಮಣ ನನಗೆ ಭರತನ ಪರಿಚಯ ಇದೆ, ಭರತ ಎಂಥವ ಅಂತ ನನಗೆ ಗೊತ್ತು, ಭರತ ಅದಕ್ಕೆ ಬರ್ತಾ ಇಲ್ಲ ಅಂತ ದೃಢವಾಗಿ ನುಡಿದ ವ್ಯಕ್ತಿ ರಾಮಚಂದ್ರ. ಲಕ್ಷ್ಮಣ ತಲೆಗಾಕ್ತಾನೆ, ರಾಮಚಂದ್ರ ನಿನ್ನ ಮಾತು ಸರಿ, ನಾನು ಕೋಪದಿಂದ ಅಂದುಬಿಟ್ಟೆ. ನಮಗೂ ಬರುತ್ತಲ್ಲ ಪ್ರಶ್ನೆ, ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಚತುರಂಗ ಬಲ ಸೈನ್ಯ ಯಾಕೆ? ಒಬ್ಬನೇ ಬಂದು ರಾಮ ಬಾರ ಅಂತ ಕರ್ಕೊಂಡು ಹೋಗಿ ಬರ್ತಾನೆ. ವಾಕ್ ಹೇಳುತ್ತಾರೆ, ಚೂರು ಶ್ರೀನಿವಾಸ ಕಲ್ಯಾಣಕ್ಕೆ ಬನ್ನಿ. ಎಲ್ಲಿಂದೆಲ್ಲಿಗೂ ಹಾರ್ತಾ ಇದ್ದಾರೆ ಆಚಾರ ಅಂತಕೋಬೇಡಿ, ಸಬ್ಜೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುತ್ತಾರೆ. ಆ ಚತುರಂಗ ಬಲ ಸೈನ್ಯದ ಪ್ರಭಾವ ಹೇಳುತ್ತಾರೆ, ಯಾರು ನಮ್ಮ ಶುಕಾಚಾರ್ಯರ ಆಶ್ರಮಕ್ಕೆ ತೋಂಡಮಾನನ ಕಳಿಸ್ತಾರೆ, ಶ್ರೀನಿವಾಸನ ಕಲ್ಯಾಣ ಇನ್ನೇನು ಬರ್ಲಿಕ್ಕಿದೆ ನಿಮಗೆಲ್ಲ, ಶ್ರೀನಿವಾಸ ಕಲ್ಯಾಣ ಕೇಳಲಿಕ್ಕಿದೆ ವೈಶಾಖ ಮಾಸದಲ್ಲಿ, ಶ್ರೀನಿವಾಸನ ಕಲ್ಯಾಣ ನೀವು ಬರಬೇಕು ಅಂತ ಹೇಳಿದಾಗ ಶುಕಾಚಾರ್ಯರು ಬರ್ತಾ ಇದ್ದಾರೆ. ಅವರೊಬ್ಬರನ್ನ ತೋಂಡಮಾನ ಕರಕೊಂಡು ಬರ್ತಾ ಇದ್ದಾನೆ, ಕುದುರೆ ಮೇಲೆ ಕೂಡಿಸಿಕೊಂಡು. ಅವರನ್ನ ಎದುರುಗೊಳ್ಳಲಿಕ್ಕೆ ಆಕಾಶರಾಜ ಬಂದ, ಇಡೀ ಪುರದ ಪಟ್ಟಣದ ಹೊರಗೆ ಬಂದ, ದೊಡ್ಡ ಬಯಲು ಮೈದಾನ. ಅಲ್ಲಿ ನೋಡಿ, ತಲೆಯಲ್ಲಿ ನಾವು ಸ್ವಲ್ಪ ಹೇಳುತ್ತಾರಲ್ಲ, ಆ ದೃಶ್ಯದೊಳಗೆ ಹೋಗಿಬಿಡಬೇಕು, ನಾವು ಇಲ್ಲಿರಬಾರ್ದು, ಅಲ್ಲಿಗೆ ಹೋಗ್ಬಿಡ್ಬೇಕು, ಆ ಟ್ರಾನ್ಸ್ ಅಲ್ಲಿ ಹೋಗ್ಬೇಕು. ದೂರದಿಂದ ಶುಕಾಚಾರ್ಯರು ಮಾತ್ರ ಬರ್ತಾ ಇದ್ದಾರೆ, ಇಲ್ಲಿ ಆಕಾಶರಾಜ ಚತುರಂಗ ಬಲ ಸೈನ್ಯ ನಿಲ್ಲಿಸಿ ಅವರಿಗೆ ಆಹ್ವಾನ ಕೊಡತಾ ಇದ್ದಾನೆ. ಅಲ್ಲಯ್ಯ, ಒಬ್ಬರನ್ನ ಕರೀಲಿಕ್ಕೆ ಇಟ್ಟು ಜನ ಯಾಕೆ ಅಂದ್ರೆ, ಆ ದೊಡ್ಡವರ ದೊಡ್ಡಷ್ಟಿಗೆ ಅಂತಹದ್ದು, ಆ ದೊಡ್ಡಷ್ಟಿಗೆ ಗೌರವ ಕೊಡಲಿಕ್ಕೆ ಚತುರಂಗ ಬಲ ಸೈನ್ಯವನ್ನ ಇಟ್ಟುಕೊಂಡು ಆ ಒಬ್ಬರಿಗೆ ಗೌರವ ಕೊಟ್ಟು ಕರಕೊಂಡು ಹೋದದ್ದು. ನಮ್ಮವರು ಸ್ಯಾಲ್ಯೂಟ್ ಮಾಡ್ತಾರಲ್ಲ ಮಿಲಿಟರಿಯಲ್ಲಿ, ಥಟ್ ಅಂತ ತುಟ ಹಾರಿಸಿ ಎಲ್ಲರೂ ತಲೆಗಾಕ್ತಾರಲ್ಲ, ಹಾಗೆ ಶುಕ ಮಹರ್ಷಿಗಳು ಬಂದ ಕೂಡಲೇ ಇಡೀ ಚತುರಂಗಬರ ಸೈನ್ಯ ಇಳಿದು ತಲೆಬಾಗಿದ್ದು. ಆ ಸೀನ್ ಹೇಗಿರುತ್ತೆ ಅಂಥದ್ದು. ಅದಕ್ಕೆ ಬಂದ ಭರತ, ಅದಕ್ಕೆ ಬಂದ ರಾಮ, ಇಡೀ ಜಗತ್ತಿಗೆ ಒಡೆಯ ಅಂಥವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ನಾನು ಒಬ್ಬನೇ ಬಂದ್ರೆ ಹೇಗೆ? ಚತುರಂಗಬರ ಸಮೇತವಾಗಿ ಕರ್ಕೊಂಡು ಹೋಗಬೇಕು, ಗೌರವ ಸಲ್ಲಿಸಬೇಕು ಅಂತ ಬಂದದ್ದು. ಅವಾಗ ಭರದ್ವಾಜರು ಹೇಳ್ತಾರೆ, ನೀನೊಬ್ಬನೇ ಕರ್ಕೊಂಡು ಹೋಗ್ಲಿಕ್ಕೆ ಬರಲಿಲ್ಲ, ಆ ರಾಮಚಂದ್ರನಿಗೆ ಗೌರವ ಸಲ್ಲಿಸಲಿಕ್ಕೆ ಇವರನ್ನ ಕರ್ಕೊಂಡು ಹೋಗ್ತಾ ಇದ್ದೀಯ, ಮತ್ತೆ ನಿಮಗೆಲ್ಲ ನಾವು ಗೌರವ ಸಲ್ಲಿಸಬೇಕಲ್ಲ, ನಮ್ಮ ಧರ್ಮ ಅಂದ್ರು. ಅವಾಗ ಅಂತಾನೆ ಭರತ, ಸ್ವಾಮಿ ನೀವಿಬ್ಬರೇ ಇದ್ದೀರಾ, ಇಬ್ಬರೇ ಇಷ್ಟು ಜನಕ್ಕೆ ಏನ್ ಅಡಿಗೆ ಮಾಡಿ ಹಾಕ್ತೀರಾ, ಏನ್ ಮಾಡ್ತೀರಾ, ನಿಮ್ಗೇನಿದೆ ಬೇಡ ಬಿಟ್ಟುಬಿಡಿ. ಅವಾಗೆ ಚೂರು ನಗುತ್ತಾರೆ ಭರದ್ವಾಜರು, ನಮ್ಮ ತಾಕತ್ತಿನ ಪರಿಚಯ ಇಲ್ಲ, ಮಾತಿಲ್ಲ, ಸುಮ್ಮನೆ ನಗ್ತಾರೆ. ಕೂಡಯ್ಯ ನಿಮ್ಮವರನ್ನ ಕರೆಸು ಅಂದ್ರು. ದೊಡ್ಡವರು ಅಲ್ಲಾಂದ್ರೆ ಎಲ್ಲಿ ಶಾಪ ಕೊಡ್ತಾರೋ ಅಂತ ಕೂತ ತಮ್ಮವರನ್ನು ಬರ್ರಪ್ಪ, ಏನು ಆಚಾರ ಸ್ವಾಮಿಗಳು ಕರೀತಾರೆ. ಅವರೆಲ್ಲರೂ ನೋಡ್ತಾರೆ, ಇಬ್ಬರು ಮುದುಕರು ಗಂಡ ಹೆಂಡತಿ ನಮಗೆಲ್ಲ ಏನ್ ಮಾಡಿ ಹಾಕ್ತಾರೋ, ಏನು ಮಾಡಲಿಲ್ಲ. ಭರದ್ವಾಜರು ಬಂದ್ರು, ಸ್ನಾನ ಮಾಡಿದರು, ದರ್ಭೆಗಳನ್ನ ಹಾಸಿದರು, ಅಲ್ಲಿ ಕೂತರು, ಪೂರ್ವಾಭಿಮುಖವಾಗಿ ಕೂತು ಮಂತ್ರಗಳ ಉಚ್ಚಾರಣೆ ಶುರು ಆಯಿತು. ರಾಮಾಯಣ ಪೂರ್ಣ ಕೇಳಿಲ್ಲಲ್ವಾ ನೀವು, ಪಂಕ್ತಿ ಪಂಕ್ತಿ ಕೇಳಿಲ್ಲ, ಕೇಳಿದ್ರೆ ಬಹಳ ಚಂದ. ಅವಾಗ ಅವರ ಬಾಯಿಯಿಂದ ಉಚ್ಚಾರ ಆಗ್ತಾ ಇದ್ರೆ ಅಲ್ಲಿ ವಾತಾವರಣ ಪ್ರಶಾಂತ, ಗಡಿಬಿಡಿಯಾದದ್ದೆಲ್ಲಿ ಸ್ವರ್ಗಲೋಕದಲ್ಲಿ ಎಲ್ಲರೂ ಅವರು ಮಂತ್ರದಿಂದ ಆಕರ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲಾ ದೇವತೆಗಳು ಎಲ್ಲರೂ ಓಡಿ ಬರ್ತಾ ಇದ್ದಾರೆ. ಏನು ಸಾವಿರಾರು ಕೋಟಿ ಕೋಟಿ ಜನ ದಾಸ ದಾಸಿಯರು ಬರ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಗಿಡಗಳು ಎಲ್ಲ ಬರ್ತಾ ಇವೆ. ಹಾಲು ಮೊಸರು ತುಪ್ಪ ಅವರು ಕುಡಿಯಬೇಕಾದ ಏನೇನಿದೆ ಎಲ್ಲವೂ ಕೂಡ ನದಿಗಳು ಹರಿಯಲಿಕ್ಕೆ ಶುರುವಾಯಿತು. ಎಂದಾದ್ರೂ ಹಾಲಿನ ನದಿ ನೋಡಿದ್ರ ಆಗ ಹೋಗಿ ಅಂತ ಹೇಳ್ತಾರೆ. ಎಲ್ಲ ನದಿಗಳು ಶುರು ಆಯಿತು. ಇನ್ನೊಂದು ಕಡೆ ನೋಡಿದರೆ ರಾಶಿ ರಾಶಿ ಏನು ಎಂಥ ಆದ್ದು ಅಂದರೆ ಆ ಚತುರಂಗ ಬಲ ಸೈನ್ಯದಲ್ಲಿ ಯಾರ ಯಾರ ಮನಸ್ಸಿನಲ್ಲಿ ಏನೇನು ಬೇಕು ಅಂತ ಜನ್ಮ ಇಡೀ ಬಯಕೆಗಳಿರುತ್ತೆ. ಹೀಗಿದು ಚೆನ್ನಾಗಿರುತ್ತೆ, ಹಾಗೆ ಚೆನ್ನಾಗಿರುತ್ತೆ ಅಂತ ಬಯಕೆಗಳ ಸಹಿತ ಭಕ್ಷ್ಯಗಳು. ಯಾರ್ಯಾರಿಗೆ ಏನೇನು ಬೇಕೋ ರಾಶಿ ರಾಶಿ ಬೀಳತಾ ಇದೆ. ಎಲ್ಲರೂ ತಿಂದು ತೇಗಿದ್ದಾರೆ. ಯಾರಿಗೂ ಮಲ್ಕೊಳ್ಳಿಕ್ಕೆ ಮನಸ್ಸಾಗಿಲ್ಲಂತೆ. ಎಲ್ಲರಿಗೂ ಹಂಸಕೂಲಿಕಾ ತಲ್ಪಗಳು ಎಲ್ಲ ಫರ್ನಿಶ್ ಫಸ್ಟ್ ಕ್ಲಾಸ್ ಬಂದ್ಬಿಟ್ಟಿದೆ. ಎಲ್ಲರೂ ಸಂತೋಷ ಪಟ್ಟಿದ್ದಾರೆ. ಮಾರನೇ ದಿನ ನಾವು ರಾಮನ ಹತ್ರಿಗೆ ಹೊರಡಬೇಕು ಅಂದ್ರೆ ತಥಾಸ್ತು ಅಂದ್ರು. ಅವರು ಹೊರಟ ಕೂಡಲೇ ಒಂದು ವೃಕ್ಷ ಇಲ್ಲ, ಒಂದು ತೊಟ್ಟು ಹಾಲು ಇಲ್ಲ. ಮತ್ತಾ ಋಷಿಗಳು ಬಂದ್ರು, ನೀರು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಇದು ಕುಡಿದು ನಾವು ಬದುಕಬೇಕು? ಅದು ಭರದ್ವಾಜರ ತಾಕತ್ತು. ಅಂಥ ಮುನಿಗಳೆಲ್ಲರೂ ಸೇರಿದರಲ್ಲಿ ಎಲ್ಲಿ ಭಾಗವತ ಕೇಳಲಿಕ್ಕೆ ಅರ್ಥ ಆಯ್ತೋ? ನಮ್ಮಂಥವರೆಲ್ಲ ಸೇರಿದ್ದು ಇಂಥ ಮಹಾನುಭಾವರೆಲ್ಲರೂ ಒಟ್ಟು ಸೇರಿದ್ದಾರೆ. ಸುತಾಚಾರನ ಕೇಳ್ತಾ ಇದ್ದಾರೆ, ನಮಗೆ ಹೇಳಿ. ಅವರಂದ್ರು ನಿಮ್ಗೆ ಗೊತ್ತಲ್ಲ, ಪುರಾಣಗಳು ಗೊತ್ತಿಲ್ವಾ ಹೇಳ್ತಾರೆ. ನಾವೆಲ್ಲ ಪುರಾಣ ಓದಿದ್ದೀವಿ. ಹೇಗೆ ಓದಿದ್ದೀವಿ ಅಂದರೆ ನಮ್ಮ ಗುರುಗಳಿಂದ ಓದಿದ್ದೇವೆ. ಆದರೆ ಪುರಾಣಗಳಿಗೆ ಹುಟ್ಟು ಕೊಟ್ಟ ವೇದವ್ಯಾಸರಿಂದ ಸಾಕ್ಷಾತ್ತಾಗಿ ಯಾರೂ ಓದಿಲ್ಲ, ಎಲ್ಲ ನಂತರ ಓದಿದವರೇ. ಈ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಂತ ಹೇಳ್ಕೊಡ್ತಾರೆ. ನೀವೆಲ್ಲ ಆಫೀಸಲ್ಲಿ ಕೆಲಸ ಮಾಡಿದವರಲ್ವ, ಈ ಮ್ಯಾನೇಜರಿಯಲ್ ಟೆಕ್ನಿಕ್ಸ್ ಅಂತ ಹೇಳ್ಕೊಡುವಾಗ ಕೋಚಿಂಗ್ ಕೊಡ್ತಾ ಇರ್ತಾರೆ. ಅದರಲ್ಲಿ ನಿಮಗೆ ಗೊತ್ತಾಯ್ತು ಆಚಾರ್ಯ ಅಂದ್ರೆ ನನ್ನ ಪೂರ್ವಾಶ್ರಮದಲ್ಲೂ ಆಗಿತ್ತು. ಯಾವುದು, ನಾನು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್, ನಾನು ನಮಗೆಲ್ಲ ಅಲ್ಲಿ ಹೇಳ್ಕೊಡ್ತಾ ಇದ್ದೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಒಂದು 20-30 ಜನ ಟೇಬಲ್ ಅಲ್ಲಿ ವರೋಸೆಯಾಗಲಿ ಕೊಡಿಸಿ ಚಿಕ್ಕದು ಮಾಡ್ತಾರೆ. ಕಮ್ಯುನಿಕೇಶನ್ ಹೇಗಿರುತ್ತೆ, ಒಬ್ಬರು ಬಂದು ಒಬ್ಬರ ಕಿವಿಯಲ್ಲಿ ಚೂರು ವಿಷಯ ಹೇಳುತ್ತಾರೆ, ಹೇಳಿ ಪಾಸಾನ್ ಅಂತ ಹೇಳ್ತಾರೆ. ಒಬ್ಬರ ಕಿವಿಯಲ್ಲಿ ಒಬ್ಬರು ಹೇಳ್ತಾ ಬರಬೇಕು. ಇವರು ಮೊದಲು ಹೇಳಿದವರು ಹೇಳಿದ್ದನ್ನು ರೆಕಾರ್ಡ್ ಮಾಡಿರ್ತಾರೆ. ನಂತರ ಕೊನೆಯವ ಬಂದು ಈ ಹೇಳಿದ್ದನ್ನೇ ಹೇಳೋದ್ರೊಳಗೆ ಮೊದಲು ಹೇಳಿದ್ದಕ್ಕೂ ಕೊನೆಯಲ್ಲಿ ಬಂದದ್ದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಬಾಯಿಯಿಂದ ಬಾಯಿಗೆ ಬರುವಾಗ ಒಗ್ಗರಣೆ ಸೇತಾ ಬರುತ್ತೆ. ಎಷ್ಟೋ ಅಲ್ಲ, ವಿತಿನ್ 15 ಮಿನಿಟ್ಸ್. ಮತ್ತೆ ಈ ಬೆಂಗಳೂರಂತ ಪಟ್ಟಣದಲ್ಲಿ ನಾವು ಸ್ವಲ್ಪ ಸೀನಿದರೆ, ನನಗೆ ನೆಗಡಿ ಆಯಿತು ಅಂತ ಒಬ್ಬರಿಗೆ ಹೇಳಿದರೆ ನಮಗೇ ರಿವರ್ಸ್ ಅಲ್ಲಿ ಬರುತ್ತೆ, ನಿಮಗೆ ಕ್ಯಾನ್ಸರ್ ಬಂತಲ್ಲ. ಹಾಗಾಗಿ ಬಿಡುತ್ತೆ. ಅದಕ್ಕೆ ಒಂದು ವಿಷಯ ನಮಗೆ ಸಾಕ್ಷಾತ್ತಾಗಿ ಗೊತ್ತಾಗಬೇಕಾದ್ರೆ ಯಾರಿಗೆ ತೊಂದರೆಯೋ ಅವರಿಂದಲೇ ಕೇಳಬೇಕು, ಅದು ಚೆನ್ನಾಗಿರುತ್ತೆ. ಅದೇ ಹೇಳ್ತಾ ಇದ್ದಾರೆ, ಅಯ್ಯ ನಾವು ಪುರಾಣ ಕೇಳಿದ್ವು, ನೀವು ಕೇಳಿದ್ದೀರಾ, ಹೇಗೆ ಡೈರೆಕ್ಟ್ ಆಗಿ ಕೇಳಿದ್ದೀರಾ. ಅದು ಕೂಡ ಅಲ್ಲ ಹೇಳ್ತಾರೆ, ನೀವು ವಿಶೇಷವಾಗಿ ಬಾದರಾಯಣ ವೇದವ್ಯಾಸರ ಸೇವಾ ಮಾಡಿದ್ದೀರಾ, ಸುಮ್ಮನೆ ಕೇಳಲಿಲ್ಲ, ಸೇವಾ ಮಾಡಿದ್ದೀರಾ. ಇದು ನೋಡಿ, ಮನೆಯಲ್ಲಿ ನಿಮ್ಮನೆಯಲ್ಲೇ ನಿಮಗೆ ಯಾವುದೋ ಒಳ್ಳೆ ವಿಷಯ ಗೊತ್ತು, ಯಾರೋ ಬಂದ್ರು ನಿಮ್ಮನ್ನ, ಏನ್ರಿ ನಿಮ್ಗೇನು ಗೊತ್ತಂತಲ್ಲ ಹೇಳಿ, ನೀವು ಹೇಳ್ತೀರಾ, ನೋಡೋಣ ಹೇಳ್ತೇನೆ. ಅದೇ ಏನೂ ಇಲ್ಲ, ನಿಮ್ಮ ಹತ್ರ ಬಂದು ಏನೋ ನಿಮ್ಗೆ ಬೇಕಾಗಿದ್ದೆಲ್ಲ ಮಾಡಿಕೊಟ್ಟು ಒಳ್ಳೆ ವಿನಯದಿಂದಿದ್ದು ನಿಜವಾಗಿಯ ವಿನಯದಿಂದಿದ್ದು ಸ್ವಾಮಿ ಚೂರು ಹೇಳ್ತೀರಾ, ಏ ನಿಮ್ಗೆ ಅಲ್ಲಿ ಇನ್ನೇನು ಹೇಳ್ಬೇಕು ಬಾ. ಯಾಕೆ, ಅವರು ಮಾಡಿದ ಸೇವೆಯಿಂದ ಖುಷಿಯಾಗಿ ಅಷ್ಟೇ ತಾನೇ. ಬ್ರೂಯುಹು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ. ನೀವು ಪುರಾಣಗಳು ಮಾತ್ರ ಅಲ್ಲ, ವೇದವ್ಯಾಸರು ಆ ಪುರಾಣಗಳ ರಹಸ್ಯಗಳನ್ನೆಲ್ಲ ಚೆನ್ನಾಗಿ ನಿಮ್ಗೆ ಹೇಳಿಕೊಟ್ಟಿದ್ದಾರೆ, ಆ ರಹಸ್ಯಗಳು ನಮಗೆ ತಿಳಿಸಿಕೊಡಿ ಅಂತ ಚೆನ್ನಾಗಿ ಹೇಳುತ್ತಾ ಇದ್ದಾರೆ. ಸರಿ, ನಿಮ್ಗೇನ್ ಬೇಕು ಹೇಳಿ ಅದರಲ್ಲಿ ಹೇಳಿದಾಗ, ಪುಂಸಾಂ ಏತಾಂತತಃ ಶ್ರೇಯ ತನ್ನ ಶಂಜಿಸುಮರ್ಹತಿ ಹೇಳುತ್ತಾರೆ. ನೀವು ಇಡೀ ಪುರಾಣ ಶಾಸ್ತ್ರವನ್ನು ಕೇಳಿದ್ದೀರಲ್ಲ, ಕೇಳಿ ಒಬ್ಬರೇ ಕೂತು ಚೆನ್ನಾಗಿ ಆಲೋಚನೆ ಮಾಡಿರ್ತೀರಲ್ಲ, ಆಲೋಚನೆ ಮಾಡಿ ಮನುಷ್ಯರಿಗೆ ಯಾವುದು ಶ್ರೇಷ್ಠ, ಎಲ್ಲಿ ಯಾವುದು ಒಳ್ಳೆಯದಾಗುತ್ತೆ ಯಾವುದರಿಂದ ಅಂತ ನಿಶ್ಚಯ ಮಾಡಿರ್ತೀರಲ್ಲ ಅದನ್ನು ಹೇಳಿ. ಎಲ್ಲರಿಗೆ ತುಂಬಾ ಉಪಾಯಗಳಿವೆ, ಅದರಲ್ಲಿ ಯಾವುದರಿಂದ ಮನುಷ್ಯರಿಗೆ ಬೇಗ ಒಳ್ಳೆಯದಾಗುತ್ತೋ ಅದು ನೀವು ಚೆನ್ನಾಗಿ ನಿಶ್ಚಯ ಮಾಡಿಕೊಂಡಿರ್ತೀರಾ ದಿಸ್ ಅಂತ ಅದನ್ನು ಹೇಳಿ. ಯಾಕಪ್ಪ ನೀವೆಲ್ಲ ಒಳ್ಳೆ ಸಾಧನೆ ಮಾಡ್ತೀರಲ್ಲ ನಿಮ್ ಬೇಕಾ. ಅವಾಗ ಹೇಳ್ತಾರೆ, ಪ್ರಾಯೇಣ ಅಲ್ಪಾಯುಷ ಮರ್ತ್ಯಾ ಕಲಾವಸ್ಮಿನ್ ಯುಗೇ ಜನಾ. ಈ ಕಲಿಯುಗದಲ್ಲಿ ನಾವು ನಮಗೋಸ್ಕರ ಬಂದಿಲ್ಲ, ಬಂದಿದ್ದೇವೆ ನಿಮ್ಮಿಂದ ಒಳ್ಳೆ ಒಳ್ಳೆ ರಹಸ್ಯಗಳು ಕೇಳಿ ಆನಂದ ಪಡಲಿಕ್ಕೆ ಬಂದಿದ್ದೇವೆ, ಮತ್ತೆ ಈ ಉಪಾಯ ನಮಗೆ ಗೊತ್ತಿಲ್ಲ ಅಂತಲ್ಲ, ನೀವು ಹೇಳಿದರೆ ಅದು ಸ್ಟ್ಯಾಂಪ್ ಆಗುತ್ತೆ ಅಲ್ವಾ. ಹೈ ಅಥಾರಿಟಿ ಸ್ಟ್ಯಾಂಪ್ ಹಾಕಿದ್ರೆ ಅದು ಬೇರೆ, ಯಾರೋ ಒಬ್ಬ ಅಟೆಂಡರ್ ಸ್ಟ್ಯಾಂಪ್ ಹಾಕಿದ್ರೆ ಅದು ಬೇರೆನೆ ಆಗಿಬಿಡುತ್ತೆ. ಅದರಿಂದ ವಿಶೇಷವಾಗಿ ನೀವು ಈ ಕಲಿಯುಗದಲ್ಲಿ ಬರತಕ್ಕಂಥ ಜನಗಳಿಗೆ ಏನು ಮಾಡಬೇಕೋ ಹೇಳಿ. ನಾನು ಹೇಳೋದೇನು, ಪುರಾಣದಲ್ಲಿ ತುಂಬಾ ಹೇಳಿದ್ದಾರಲ್ಲ ಅಂದ್ರೆ ಹೇಳ್ತಾರೆ, ಭೂರಿಣಿ ಭೂರಿ ಕರ್ಮಾಣಿ ಶೋತವ್ಯಾನಿ ವಿಭಾಗಶಃ. ಅದೆಂಥವೇ ತುಂಬಾ ಹೇಳಿದ್ದಾರೆ ಪುರಾಣದಲ್ಲಿ, ವಿಶಿಷ್ಟ ಮಾಡಬೇಕು ಅಶಿಷ್ಟ ಮಾಡಬೇಕು ಹಾಗೆ ಹೀಗೆ ಹೇಳಿದ್ದಾರೆ ಇವೆಲ್ಲ ಆ ಕಲಿಯುಗದಲ್ಲಿ. ಅದು ಬೆಂಗಳೂರು ಜನಕ್ಕೆ ಹೇಳಿಬಿಟ್ರೆ ಮೊದಲೇ 6 ಗಂಟೆಗೆ ಮನೆ ಬಿಟ್ರೆ ರಾತ್ರಿ 10 ಗಂಟೆಗೋ 11 ಗಂಟೆಗೋ ಸೇರ್ತಾ ಇರ್ತಾರೆ. ಅವರ ಮುಂದೆ ಪುರಾಣ ತೆಗೆದು ಬೆಳಗ್ಗಿಂದ ನೀವೆಲ್ಲ ಇಷ್ಟು ಕಾರ್ಯಕ್ರಮ ಮಾಡಬೇಕು ಅಷ್ಟು ಮಾಡಬೇಕು ಅಂದ್ರೆ ನಾಳೆಯಿಂದ ಬರಲ್ಲ ಸ್ವಾಮಿ ಪುರಾಣಕ್ಕೆ ಅಂತ ಹೇಳಿಬಿಡ್ತಾರೆ. ಮತ್ತೆ ಸಾಮಾನ್ಯ ಜನರಿದ್ದಾರೆ, ಅವರ ಲಕ್ಷಣ ಏನು ಅಂದ್ರೆ ಮಂದ ಆಕ್ಟಿವಿಟಿ ಮಂದ. ಹೌದೋ ಅಲ್ವೋ? ಆಹಾ, ಹಾಗಲ್ಲ, ನಾವೆಲ್ಲ ಆಕ್ಟಿವೇ. ಯಾವುದರಲ್ಲಿ? ದೇವರ ವಿಷಯ ಅಲ್ಲದೆ ಮಿಕ್ಕದ್ದರಲ್ಲಿ ಫುಲ್ ಆಕ್ಟಿವ್, ಯಾರು ಕಡಿಮೆ ಇಲ್ಲ. ದೇವರ ವಿಷಯದಲ್ಲಿ ಮಂದ. ಯಾವುದು? ಭಾಗವತ ಪುರಾಣ ಪುಸ್ತಕ ಹೊಸಾದ್ ಬಂದಿದೆಯಂತೆ, ಮಾರ್ಕೆಟ್ಟಲ್ಲಿ ಪ್ರಿಂಟ್ ಆಗಿದೆಯಂತೆ, ತಗೊಳ್ಳೋಣವಾ? ತಗೊಳ್ಳೋಣ ಬಿಡಿ. ಎಲ್ಲಿದೆ? ಆ ಶಾಪಲ್ಲಿದೆಯಾ? ನೋಡೋಣ, ಸಂಡೇ ಬರುತ್ತಲ್ಲ ನೋಡೋಣ. ಇಲ್ಲ, ಅದೇನು ಹೊಸ ಮೊಬೈಲ್, ಅದ್ಯಾವುದು ಇಂಟರ್ನೆಟ್ ಅಲ್ಲಿ ಬುಕ್ ಮಾಡ್ಬೇಕಂತೆ, 20 ನಿಮಿಷದಲ್ಲೇ 20 ಸೆಕೆಂಡ್ ಅಲ್ಲೇ ಬುಕ್ ಆಗಿಬಿಡುತ್ತಂತೆ, ಬಹಳ ಕಾಸ್ಟ್ಲಿ ಅಂತೆ, ಚೀಪಾಗಿ ಸಿಗುತ್ತಂತೆ, ಬಹಳ ಏನು ಇವಾಗ ಬೇಕಾದ ಎಲ್ಲಾ ಫೆಸಿಲಿಟಿ ಅದರಲ್ಲಿ ಕೂತಿದೆಯಂತೆ. ಅದು ಈಗ ಕೊಡ್ತಾರಂತೆ. ಸಂಡೇ ಹೋಗೋಣ, ಏ ಹುಚ್ಚ, ಈಗ ಹೊರಡೋಣ, ಸ್ಕೂಟರ್ ಹಾಕೊಂಡು ಹೊರಟದ್ದಾಯ್ತು. ನಾವು ಆಕ್ಟಿವ್ ಅಲ್ಲ ಅಂತಲ್ಲ, ಎಲ್ಲದರಲ್ಲೂ ಆಕ್ಟಿವೇ. ದೇವರ ವಿಷಯದಲ್ಲಿ ಮಂದ. ಯಾವಾಗ್ಲೂ ಸ್ಲೋ ಮೋಷನ್ ಅಲ್ಲಿ ಹೋಗ್ತಾ ಇರ್ತೀವಿ. ಹೇಳ್ತಾರೆ ಮಂದ ಆಕ್ಟಿವಿಟಿ ಮಂದ ಮಾತ್ರ ಅಲ್ಲ, ಸುಮಂದ ಮತಯ. ಎಷ್ಟು ಪುರಾಣ ಕೇಳಿದ್ರು ಏನು ಕೇಳಿದ್ರು ಕೇಳೋ ಕಾಲಕ್ಕೆ ಖುಷಿ ಖುಷಿಯಿಂದ ಬಿಡ್ತೀವಿ. ಇಲ್ಲಿಂದ ಹೊರಗೆ ಹೆಜ್ಜೆ ಹಾಕಿದ ಕೂಡಲೇ ಇದು ಬೇರೆ ನಾವೇ ಬೇರೆ ಅಲ್ವಾ. ಯಾರಾದರೂ ಪುರಾಣದಲ್ಲಿ ಕೇಳಿದ್ದು ಮನೆವರೆಗೂ ತಲೆಯಲ್ಲಿಟ್ಟುಕೊಂಡು ಹೊತ್ತುಕೊಂಡು ಹೋಗಿ ಮನೆಯಲ್ಲಿ ಕೂತಾಗ ಇವತ್ತು ಪುರಾಣದಲ್ಲಿ ಏನು ಹೇಳಿದ್ರು ಅಂತ ಆಲೋಚನೆ ಮಾಡಿ ರಿಕಲೆಕ್ಷನ್ ಮಾಡಿಕೊಂಡು ಅಪ್ಪಪ್ಪ ಅಂತ ಆನಂದ ಪಡೋರು ಇದ್ರೆ ನೋಡಿ ನಮಸ್ಕಾರ ಮಾಡ್ತೀನಿ ಇಲ್ಲ ಕಾಯಶಃ ಎಲ್ಲ ನನ್ನ ಸಹಿತ ನಾನು ಹೇಳಿ ಹೋಗ್ತೀನಿ ಕೇಳಿ ಹೋಗ್ತೀರ ಅಷ್ಟೇ. ಇಬ್ಬರು ಇಲ್ಲೇ ಬಿಟ್ಟು ಹೋಗೋರೆ ಮನೆವರೆಗೂ ಹಿಡ್ಕೊಂಡು ಹೋಗಿ ಸಂತೋಷ ಪಡೋರು ಇಬ್ಬರೂ ಇಲ್ಲ. ಅದಕ್ಕೆ ಎಲ್ಲ ಆನಂದವಾಗಿದೆ. ಅದಕ್ಕೆ ಪುರಾಣ ಕೇಳೋದು ಯಾಕೆ ಫ್ರೆಶ್ ಆಗ್ಲಿಕ್ಕೆ, ಫ್ರೆಶ್ ಆದಾಗ ಲೋಡ್ ಇಳಿಸಿಕೊಂಡ್ರೆ ಫ್ರೆಶ್ ಆಗುತ್ತೆ. ಅದೇ ಕೇಳಿದ್ದೆಲ್ಲ ಇಲ್ಲೇ ಬಿಟ್ಬಿಟ್ರೆ ಸಂತೋಷ ಆಗುತ್ತೆ. ನಾನು ಬೈತಾ ಇದ್ದೀನಿ ನಿಮ್ಮನ್ನ, ಮಾಮೂಲು ಹೇಳ್ತಾ ಇದ್ದೇನೆ, ಯಾರನ್ನ ನಾನು ಹೇಳ್ತಾ ಇಲ್ಲ. ಒಂದು ಬೆರಳು ನಿಮ್ಮ ಕಡೆ ತೋರಿಸಿದ್ರೆ ಮೂರು ಬೆರಳು ನನ್ನ ಕಡೆ ತೋರಿಸುತ್ತೆ. ಅದರಿಂದ ಸಹಜ ಲಕ್ಷಣ ಕಲಿಯುಗದ ಲಕ್ಷಣ ಏನು ಅಂದರೆ, ಇಲ್ಲದಿದ್ದರೆ ಕಲಿಕಾಲ ಅಂತಾರ ಇದನ್ನ. ಇಷ್ಟು ಜನ ಈ ಹೊತ್ತಿನಲ್ಲಿ ಪುರಾಣ ಕೇಳ್ತಾ ಇದ್ರೆ ಕಲಿ ಏನ್ ಮಾಡ್ತಾ ಇದ್ದಾನೆ, ಸುಮ್ಮನೆ ಕೂತಿದ್ದಾನ? ಏನೂ ಇಲ್ಲ, ಅವನ ಬಾಗಿಲತ್ರೇ ಕೂತಿರ್ತಾನೆ. ನಮ್ಮನ್ನ ಕರ್ಕೊಂಡು ಬರ್ತಾನೆ, ಬಂದ ಕೂಡಲೇ ನೋಡ್ತಾನೆ ಯಾರ್ಯಾರನ್ನ ಅಟ್ಯಾಕ್ ಮಾಡಬಹುದು ನೋಡ್ತಾನೆ. ಅಂದ್ರೆ ಕೂತ ಕೂಡಲೇ ಚೂರು ಜೊಂಪು ತರ್ತಾನೆ, ಜೊಂಪು ತಂದ ಕೂಡಲೇ ಇಲ್ಲೇ ಇದ್ದಂತೆ ಇರುತ್ತೆ. ಬಾಡಿ ಪ್ರೆಸೆಂಟ್, ಮೈಂಡ್ ಆಬ್ಸೆಂಟ್, ಎಲ್ಲಿಗೋ ಹೋಗಿರುತ್ತೆ. ಗಂಟೆ ಬಾರಿಸಿದಾಗ ಮತ್ತೆ ಇಲ್ಲಿ ಬರ್ತೇವೆ. ನಮಗೂ ಪುರಾಣಕ್ಕೆ ಬಂದೀವಿ ಅಂತ ಸಂತೋಷ, ಕಲಿಗೂ ಸಂತೋಷ. ಇವರಿಗೇನು ಕೇಳಲಿಕ್ಕೆ ಬಿಡಲಿಲ್ಲ ಅಲ್ವಾ. ಇನ್ನಾ ಕೆಲವರು ಅವ್ರ ಮಾತು ಕೇಳಲ್ಲ. ನೀವೆಲ್ಲ ನೋಡಿ, ಯಾರು ಕೇಳ್ತಾ ಇಲ್ಲ ಕಲಿಯ ಮಾತು. ಎಲ್ಲರೂ ಎಚ್ಚರದಿಂದೇ ಇದ್ದೀರಾ. ಎಲ್ಲ ನಿಮಗಾಗಿ ಬಾಗಲ ಹತ್ರ ಕೂತಿರ್ತಾನೆ, ಬರ್ಲಿ ನೋಡ್ಕೊಡ್ತೇನೆ ಅಂತ. ಏನ್ ಮಾಡ್ತಾನೆ? ಅಲ್ಲಿ ಹೋಗೋ ಕಾಲಕ್ಕೆ ಅಟ್ಯಾಕ್ ಮಾಡಿಬಿಡ್ತಾನೆ. ಏನ್ ಮಾಡ್ತಾನೆ? ಪುರಾಣ ಪುರಾಣವೇ ಮನೇನೆ ಅಂತ ಮಾಡುವಂತೆ ತಲೆಯಲ್ಲಿ ಹೊಕ್ಕು ಬಿಡುತ್ತಾನೆ. ಅದಕ್ಕೆ ಸುಮಂದ ಮತಯ, ಯಾಕಪ್ಪ ಈಗ ಅಂತ ಇದೆ ಅಂದ್ರೆ ಮಂದ ಭಾಗ್ಯ, ಪುಣ್ಯ ಇಲ್ಲ, ಕಲಿಯುಗದಲ್ಲಿ ಬಂದಿದ್ದೇವೆ, ಪಾಪ ಜಾಸ್ತಿ ಇದೆ. ಅದಕ್ಕೆ ಭಾಗವತ ಕೇಳಿದ್ದು ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಉಪದ್ರುತ, ಯಾಕ್ರಿ ಮನೆ ಓಡ್ತಾ ಇರೋ ಕಾಲಕ್ಕೆ ಭಾಗವತ ನೆನಪಾಗ್ತಾ ಇಲ್ಲ ಅಂದ್ರೆ ಇಲ್ಲಿದ್ದಂತೆ ಇಲ್ಲ. ಇಲ್ಲಿ ಬೇಕಾದ್ರೆ ಹಾಗೆ ಕೂತ್ರೆ ಮ್ಯಾನೇಜರ್ ಬೇಕಾ ರಾತ್ರಿ ಹೊತ್ತು ಊಟ ಹಾಕ್ಯಾರು. ಮನೆಗೆ ಹೋದ ಕೂಡಲೇ ಲಿಸ್ಟ್ ಇರುತ್ತೆ ನೋಡ್ರಿ, ಇತ್ತರಬೇಕು ಅತ್ತರಬೇಕು, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ, ತಪ್ಪು ಮನೆಯವರು ಜಗಳಕ್ಕೆ ಬಂದ್ರು, ಅದಾಯ್ತು ಇದಾಯ್ತು ಎಲ್ಲ ಸುತ್ತಿರುತ್ತೆ. ಮತ್ತ ತಲೆಯಲ್ಲಿ ಆಫೀಸ್ ಕೂತಿರುತ್ತೆ, ಮ್ಯಾನೇಜರು ಇನ್ನೊಬ್ಬನೋ ಯಾರೋ ಆಫೀಸರೋ ಅವನಂದ ಮಾತುಗಳು, ನಾಡಿನ ವರ್ಕೋ ಇನ್ನೊಂದೋ ಪೆಂಡಿಂಗೋ ಅದೋ ಇದೋ ಎಲ್ಲ ತಲೆಯೆಲ್ಲ ಆ ಏನು ಜೇನು ಹುಳಗಳು ತಿರುಗುತ್ತಾ ಇದ್ರೆ ಹೇಗಿರುತ್ತೆ ಹಾಗಾಗಿರುತ್ತೆ. ಇನ್ನು ಭಾಗವತಿಯಲ್ಲಿ ಕೂಡುತ್ತೆ ತಲೆಯಲ್ಲಿ ಎಲ್ಲ ಕೃಷ್ಣ ಅರ್ಪಣ. ಅದಕ್ಕೆ ಉಪದ್ರುತ, ನಾನಾ ಉಪದ್ರವಗಳು ಬರುತ್ತಾ ಇವೆ. ಇಂಥವರಿಗೆ ಏನಾದರೂ ಒಂದು ಉಪಾಯ ಹೇಳಿ. ಏನು? ಇವರು ಸುಲಭವಾಗಿ ದೇವರನ್ನ ಕಾಣಬೇಕು ಅಂತ ಉಪಾಯ ಹೇಳಿ ಅಂದ್ರೆ ಅದು ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಯ್ಯೋ ಗೊತ್ತು ರೀ, ಇಷ್ಟೆಲ್ಲ ಹೇಳಿದ್ರು ಭಾಗವತ ಅಂತ ನೀವು ಹೇಳಿದ್ದೀರಾ ಅಲ್ವಾ. ಮುಂದೆ ಅದೇ ಬರುತ್ತೆ, ಅದು ಹೇಳಲಿಕ್ಕೆ ಸಬ್ಜೆಕ್ಟ್ ಬೋರ್ಡಲ್ಲೇ ಹಾಕಿದ್ದಾರೆ. ಇಷ್ಟು ಹೇಳಿದ್ದೇನು? ಭಾಗವತ ಹೇಳ್ತಾರೆ, ಅದು ಕೇಳಿ ಕೇಳಿ ಸಾಕಾಗಿದೆ, ನಮ್ಮ ಪ್ರಾಬ್ಲಮ್ಸ್ ಏನು ಸಾಲ್ವ್ ಆಗ್ತಾ ಇಲ್ಲ. ಮತ್ತ ಯಾರು ಹೋಮವೋ ಹವನವೋ ಮಾಡ್ತಾ ಇದ್ದೇವೆ ಅಂದ್ರೆ ನೋಡಿ ಹೇಳ್ತಾರೆ. ಭಾಗವತ ಯಾರಾದರೆ ಶ್ರದ್ಧೆಯಿಂದ ಕೇಳತಾ ಬರ್ತಾರೆ ಅವರಿಗೆ ಸಹಾಯಕರಾಗಿ, ಸಹಾಯಕರಾಗಿ ಯಾರ್ಯಾರು ಬರ್ತಾರೆ ಅಂದ್ರೆ ಸಹಾಯೋ ಜಾಯತೆ ತತ್ರ ನಾರದ ಉದ್ಧವ ಪಾರ್ಶ್ವದೈ. ಈಗಲೂ ಭಗವಂತ ಅವರಿಗೆ ಅಪ್ಪಣೆ ಕೊಟ್ಟಿದ್ದಾನೆ, ಯಾರು ಯಾರು ಭಾಗವತ ಹೇಳುತ್ತಾರೆ ಕೇಳುತ್ತಾರೆ ಅಲ್ಲಿಗೆ ಹೋಗಿ. ಬರೀ ಹೋದ್ರೆ ಸಾಲದು, ಅಲ್ಲಿದ್ದವರು ಭಾಗವತ ಶ್ರದ್ಧೆಯಿಂದ ಕೇಳುತ್ತಾರಲ್ಲ, ಕೇಳಿ ನಿಮ್ಮನ್ನ ಸ್ಮರಣೆ ಮಾಡಬೇಕು. ಭಾಗವತದಲ್ಲಿ ಬರುತ್ತೆ ಇವರ ಸ್ಮರಣೆ ಮಾಡಿ ಕೂಡಿ ಅಂತ. ಯಾರಾದರೆ ಅವರ ಸ್ಮರಣೆ ಮಾಡಿ ಕೂತು ಕೇಳುತ್ತಾರೋ ಅವರ ಹಿಂದೆ ಅನೇಕ ರೂಪಗಳಿಂದ ನಾರದರು ಉದ್ಧವರು ಪಾರ್ಷದರು ಬಂದು ಬಿಡುತ್ತಾರಂತೆ, ನಿಮ್ ಹಿಂದೆ ಬರುತ್ತಾರೆ. ಪ್ರೊವೈಡೆಡ್ ಕ್ಲಾಸ್ ಇದೆ, ಅಂಥವರು ಇದ್ದಾರೆ ಅವರ ಸ್ಮರಣೆ ಮಾಡಿ ನೀವು ಕೂತಿರಬೇಕು ಭಾಗವತಕ್ಕೆ. ಅವರು ನನ್ನ ಹಿಂದೆ ಬರ್ತಾರೆ ಪ್ರೊಟೆಕ್ಷನ್ಗೆ ಅಂತ ನಂಬಿಕೆಯಿಂದ ಕೂಡಿ ನಾಳಿಂದ ಇವತ್ತಿಗೆ ತಂದುಕೊಳ್ಳಿ. ಅವರಿದ್ದಾರೆ, ನಮಸ್ಕಾರ ಮಾಡಿಕೊಂಡು ಹೋಗ್ರಿ. ಅವರೇನು ಮಾಡುತ್ತಾರೆ, ನಿಮಗಿದ್ದ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಬಿಡುತ್ತಾರೆ. ಅವರೇ ಬರ್ತಾರೆ, ನಿಮ್ಮ ಎಲ್ಲ ಭಾರವನ್ನ ಹೊತ್ತು ಬಿಡುತ್ತಾರೆ. ಇದು ನಾನಲ್ಲ, ಸತ್ಯವಾದ ವಿಚಾರ ಹೇಳ್ತಾ ಇದ್ದಾರೆ. ಈ ಹಿಂದಿನ ಕಾಲದಲ್ಲಿ ಹೋಮ ಹವನ ಯಾರೂ ಇದ್ದಿಲ್ಲ, ಯಾರ ಪಾಡಿದವರು ಮನೆಯಲ್ಲಿ ಇಡ್ತಾ ಇದ್ರು. ಇಷ್ಟೇ ಎಲ್ಲರ ಮನೆಯಲ್ಲಿ ನಿತ್ಯ ಬೆಳಿಗ್ಗೆ ಭಾಗವತ ಚೂರು ಕೇಳಿ ಮುಂದಕ್ಕೆ ಹೋಗ್ತಾ ಇದ್ರು. ಯಾರಿಗೂ ನಮ್ಮಷ್ಟು ಕಷ್ಟ ಇರ್ತಾ ಇದ್ದಿಲ್ಲ. ನಮ್ಗೆ ದುಡ್ಡು ಜಾಸ್ತಿ ಆಗಿದೆ, ಕಷ್ಟ ಜಾಸ್ತಿ ಆಗಿದೆ. ಯಾಕೆ? ಭಾಗವತ ಆ ರೀತಿ ಕೇಳತಾ ಇಲ್ಲ. ಆ ರೀತಿ ಕೇಳಿ ನೋಡಿ, ನಿಮ್ಮಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗದಿದ್ರೆ ನನ್ನ ಕೇಳಿ. ಎಷ್ಟು ಜನ ಈಗಲೇ ಎಷ್ಟು ಜನ ಇದನ್ನ ಚಿಂತನೆ ಮಾಡುವಾಗ ಆ ಮಹಾನುಭಾವರ ಸ್ಮರಣೆ ಮಾಡಿದ್ದಕ್ಕೆ ನೀವು ವಂಡರ್ಸ್ ಅಂತ ಹೇಳ್ತಿರೋ, ಮಿರಾಕಲ್ಸ್ ಅಂತ ಹೇಳ್ತಿರೋ, ಅವೆಲ್ಲ ನಡೆದಿದೆ. ಚೆನ್ನಾಗಿ ಸ್ಮರಣೆ ಮಾಡಿ ಕೂಡಿ ನಿಮ್ಮ ಹಿಂದೆ ಬಂದು ಎಲ್ಲಾ ತೊಂದರೆಗಳು ತೆಗೆದು ಬಿಡ್ತಾರೆ. ಯಾಕೆ ತೆಗಿಬೇಕು ಅಂದ್ರೆ, ನಿಮಗೆ ಮತ್ತು ಮಾರನೇ ದಿನ ಭಾಗವತ ಕೇಳಲಿಕ್ಕೆ ಫೆಸಿಲಿಟಿ ಮಾಡಿಕೊಡ್ಬೇಕಲ್ಲ. ಎಲ್ಲ ತೊಂದರೆ ಕೂತಿದ್ರೆ ನಾ ಬರಲ್ಲ ಅಂತ ಹೇಳ್ತೀರಾ ನೀವು. ಅದಕ್ಕೆ ಅದು ತೆಗಿತಾ ತೆಗಿತಾ ಬಂದು ನಿಮಗೆ ತಲೆ ಫ್ರೆಶ್ ಆಗಿಟ್ಟು ಇಲ್ಲಿ ಕೂಡಿಸ್ತಾರೆ. ಆ ರೆಸ್ಪಾನ್ಸಿಬಿಲಿಟಿ ಸ್ವಾಮಿ ತಗೊಂಡಿದ್ದಾನೆ ಅಂತ ಒಂದು ಉಪಾಯ ಹೇಳಿ. ಹಾಗಾದರೆ ಕಲಿಯುಗದಲ್ಲಿ ನಮ್ಮ ತಲೆಯಲ್ಲಿ ತುಂಬಿಕೊಂಡ ನಾನಾ ಕಷ್ಟ ತೆಗೆದು, ನಮ್ಮ ತೊಂದರೆಗಳು ತೆಗೆದು, ನಮ್ಮನ್ನ ವಿಶೇಷವಾಗಿ ಉದ್ಧಾರದ ಮಾರ್ಗಕ್ಕೆ ಕರ್ಕೊಂಡು ಹೋಗುವ ಉಪಾಯ ಅಂದರೆ ಭಾಗವತ ಶ್ರವಣ. ಅದನ್ನು ಹೇಳ್ತಾರೆ. ಅದು ಕೇಳಬೇಕಾದ ರೀತಿ ಹೇಗೆ ಎಂಬುದನ್ನ ನಾಳೆ ನೋಡೋಣ. ಶ್ರೀಕೃಷ್ಣ.